यदितं तव भक्तानाम् अस्माकं नृहरेहरे तदा सुकार्यं कार्यज्ञ प्रलयर्क ऐतप्रभ हरिकथामृतसार गुरुगळ कर्णदिन्दापणितु पेळुवे परम भगवद् भक्तरिदन आदरदि केळुवुदु कृष्ण. ಭೋಜನ ರಸ ವಿಭಾಗ ಸಂಧಿ. ಇಲ್ಲಿ ನಾವು 14 ಪದ್ಯ 15 ಪದ್ಯ ಸುಮಾರಾಗಿ 14 ಪದ್ಯ ಕವರ್ ಮಾಡಿದ್ದೀವಿ. 15 ಪದ್ಯನೂ ಆಲ್ಮೋಸ್ಟ್ ಕವರ್ ಮಾಡಿದ್ದೀವಿ. ಸೊ ಇದು ಸ್ವಲ್ಪ ಈ 14 ಪದ್ಯದಿಂದ ಏನು ಅಂತ ಹೇಳ್ತೀನಿ. ಇವಾಗ ಫಸ್ಟ್ ಅನ್ನಮಯ ಇಲ್ಲಿ ನಾವು ಏನ್ ನೋಡ್ತಾ ಇದ್ದೀವಿ ಅಂದ್ರೆ ಈ ಭೋಜನ ರಸ ವಿಭಾಗ ಸಂಧಿಯಲ್ಲಿ ಇದಕ್ಕೆ ಯಾಕೆ ಅನ್ನಮಯ ಇದೆಲ್ಲ ಯಾಕೆ ಬರತ್ತಂದ್ರೆ ನಮ್ಮ ದೇಹದಲ್ಲಿ ಕೋಶಗಳು ಅಂತ ಒಂದು ಕಾನ್ಸೆಪ್ಟ್ ಉಂಟು. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಅಂತ ಉಂಟು. 5 ಕೋಶಗಳು ಉಂಟು ಅಂತ ಹೇಳ್ತಾರೆ. ಈ ಕೋಶಗಳಲ್ಲಿ ಏನು ಒಂದೊಂದು ಕೋಶದಲ್ಲಿ ಇದಕ್ಕೆ ಏನೆಲ್ಲ ಪ್ರಮಾಣ ಅಂದ್ರೆ ಐತ್ರೇಯ ಭಾಷ್ಯ ಸ್ವಲ್ಪ ಪ್ರಮಾಣ ಇಲ್ಲಿ ಬರುತ್ತೆ. ಬಟ್ ಮೋರ್ ಇಂಪಾರ್ಟೆಂಟ್ಲಿ ಇದು ಬಂದು ತೈತ್ರಿಯ ಉಪನಿಷದಲ್ಲಿ ಈ ಎಸ್ಪೆಷಲಿ ದ 16th ನೋಡಿ, 16th verse 16th 17th ಇದೆಲ್ಲ ತೈತ್ರಿಯ ಉಪನಿಷದಲ್ಲಿ ಬರುತ್ತೆ. ಭೃಗುವಳ್ಳಿಯಲ್ಲಿ ಇನ್ನೂ ವಿಸ್ತಾರವಾಗಿ ಬರುತ್ತೆ, ಆ ಉಪಾಸನೆಗಳು ಬರುತ್ತೆ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರಂದ್ರೆ ಈ 5 ಕೋಶಗಳನ್ನು ತಕೊಂಡಾಗ ಅಲ್ಲಿ 5 ಕೋಶದಲ್ಲಿನು ಭಗವಂತನೇ ಅನ್ನಮಯ, ಪ್ರಾಣಮಯ, ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಅಂಬೋ 5 ರೂಪದಿಂದ ಇದ್ದಾನ ಅಂತ ಹೇಳ್ತಾರೆ. ಅವನೇ ಅನ್ನಮಯನಾಗನು, ಪ್ರಾಣಮಯನಾಗನು, ಮನೋಮಯನಾಗನು, ವಿಜ್ಞಾನಮಯನಾಗು, ಆನಂದಮಯನಾಗಿ ಇದ್ದಾನೆ ಅಂತ ಹೇಳ್ತಾರೆ. ಆಮೇಲೆ ಒಂದೊಂದು ಕೋಶಕ್ಕೆ ಒಳಗೆ ಹೋಗಿ ಅದೇ ವಿಶೇಷವಾಗಿ ಹೇಳ್ತಾರೆ ಆ ಕೋಶದಲ್ಲಿ ಎಷ್ಟೆಷ್ಟು ರೂಪದಿಂದ ಇದ್ದಾನೆ ಅಂತ ಹೇಳ್ತಾರೆ. ಮತ್ತು ಆ ಕೋಶದಲ್ಲಿ ಇರುವಂತಹ ತತ್ವಗಳು, ಅದಕ್ಕೆ ಸಂಬಂಧಪಟ್ಟ ತತ್ವಗಳು ಹೇಳ್ತಾರೆ. ಇಲ್ಲಿ ಹೇಳುವಾಗ ಸ್ವಲ್ಪ ಕನ್ಫ್ಯೂಷನ್ ಬರ್ಲಕ್ಕೆ ಸ್ಕೋಪ್ ಉಂಟು. ಯಾಕೆಂದ್ರೆ ಅನ್ನಮಯ ಕೋಶ ಅಂತ ಹೇಳ್ಬಿಟ್ಟು ಅಲ್ಲಿ ಅನ್ನಮಯದಲ್ಲಿ ಹೇಳುವಂತ ವಸ್ತುಗಳು ಏನ್ ಹೇಳ್ತಾರಂದ್ರೆ ನೋಡಿ, ಈ ಡೌಟ್ ಬರತ್ತ. ಅನ್ನಮಯ ಅಂತ ಹೇಳ್ಬಿಟ್ಟು ಅವ್ರು ಹೇಳೋದು ಪೃಥ್ವಿಯೂ ಹೇಳ್ತಾರ, ನೀರನ್ನು ಹೇಳ್ತಾರ, ಅಪ್ಪು ಪೃಥ್ವಿ ಅಪ್ಪು ಎರಡನ್ನು ಹೇಳ್ತಾರ, ಬಟ್ ಕರೆಯೋದೇನೋ ಅನ್ನಮಯ ಅಂತ ಕರೀತಾರ. ನೆಕ್ಸ್ಟ್ ಕೋಶ ಹೋದಾಗೆ ಪ್ರಾಣಮಯ ಅಂತ ಹೇಳ್ತಾರೆ. ಪ್ರಾಣಮಯ ಅಂತ ಹೇಳ್ಬಿಟ್ಟು ಅಲ್ಲಿ ಹೇಳೋದು ಏನು ಅಂದ್ರೆ ಚಕ್ಷು ಹೇಳ್ತಾರೆ, ಚಕ್ಷು ಅಂದ್ರೆ ತೇಜಸ್ಸಿಗೆ ಸಂಬಂಧಪಟ್ಟದು, ಮತ್ತು ವಾಯುಗೆ ತೇಜಸ್ಸು ಮತ್ತು ವಾಯುಗೆ ಸಂಬಂಧಪಟ್ಟದು ಕೆಲವನ್ನ ಹೇಳ್ತಾರೆ. ಸೊ ಇದು ಯಾಕೆ ಹೀಗೆಲ್ಲ ಬರುತ್ತೆ ಅಂದ್ರೆ ಈ ಕೋಶಗಳು ಇರೋದು ನಮ್ಮ ದೇಹದಲ್ಲಿ ಇದೆ. ನಮ್ಮ ದೇಹದಲ್ಲಿ ಮತ್ತು ಈ ಬ್ರಹ್ಮಾಂಡನೂ ನೀವು ತಕೊಂಡ್ರೆ ಇಲ್ಲಿ ಏನಾಗತ್ತಂದ್ರೆ ಎಲ್ಲವೂ ಒಂದು ಮಿಕ್ಸ್ಚರ್ ಆಗೇ ಇರತ್ತೆ ಎಲ್ಲ. ಅದು ನಾವು ಹಿಂದೆ ಸೃಷ್ಟಿ ಪ್ರಕರಣದಲ್ಲಿ ನೋಡಿದಾಗ ನೆನಪಿರಬಹುದು, ಪಂಚಸೂಕ್ಷ್ಮ ರೂಪದಿಂದ ಪಂಚತನ್ಮಾತ್ರ ಉಂಟು, ಆ ಪಂಚತನ್ಮಾತ್ರದಿಂದ ಹುಟ್ಟಿರುವಂಥದ್ದು ಪಂಚಭೂತ ಅಂತ ಹೇಳ್ಬಿಟ್ಟು ಅಲ್ಲೇ ನಿಲ್ಸಿಬಿಟ್ಟು ಆಮೇಲೆ ವಿ ಜಸ್ಟ್ ಪ್ರೊಸೀಡೆಡ್ ಫರ್ದರ್. ಹೇಗೆ ಈ ಪಂಚಭೂತಗಳು ಒಂದರೊಳಗೆ ಒಂದು ಬೆರೆತಿದ ಅಂತ, ಒಂದು ಪಂಚಭೂತ ಅಂತ ತಕೊಂಡ್ರೆ ನೀವು ಪೃಥ್ವಿ ಅಂತ ತಕೊಂಡ್ರೆ ಆ ಪೃಥ್ವಿಯಲ್ಲಿ 4 ಅದರ್ಭೂತಗಳು ಸೇರಿದೆ. ಸೊ ಹಾಗೆ ಒಂದೊಂದು ಸೇರಿದೆ. ಬಟ್ ಜನರಲಿ ವಾಯು ಆಕಾಶನ್ನ ಬಿಟ್ಟು ಬಿಡ್ತೀವಿ ನಾವು, ಅದು ಎಲ್ಲಾ ಕಡೆನೂ ಇದಕ್ಕೋಸ್ಕರ ಬಿಟ್ಟು ಪೃಥ್ವಿ ಅಪ್ಪು ತೇಜವನ್ನ ಇಟ್ಟುಕೊಂಡು ಇದು ಎಲ್ಲವೂ ಒಂದರೊಳಗೆ ಒಂದು ಎಲ್ಲ ಬೆರೆತಿಗೆ ಅಂತ ಹೇಳ್ತೀವಿ. ಎಲ್ಲ ಮಿಕ್ಸ್ ಆಗಿದೆ. ಅದು ಹೇಗೆ ಮಿಕ್ಸ್ ಆಗಿದೆ ಅಂತ ನೋಡಿದೀವಿ. ಇದು ಸೆಪರೇಟ್ ಆಗಿ ನಾನು ಐ ವಿಲ್ ಡೂ ದಟ್ ಪವರ್ ಪಾಯಿಂಟ್ ಮಾಡಿ ತೋರಿಸ್ತೇನೆ, ದಟ್ ವಿಲ್ ಬಿಕಮ್ ಮೋರ್ ಕ್ಲಿಯರ್. ಸೊ ಹೀಗೆ ಬಂದಾಗ ಸೊ ಫಸ್ಟ್ ಕೋಶ ಅನ್ನಮಯ ಕೋಶ ಆದ್ರೂ ಅಲ್ಲಿ ಅನ್ನವೇ ಪ್ರಧಾನವಾಗಿ ಇದ್ರೂ ಅಲ್ಲಿ ಬಂದು ಆ ಒಂದು ಅಪ್ಪಿಗೆ ಸಂಬಂಧಪಟ್ಟ ಒಂದು ಅಪ್ಪಿಗೆ ಸಂಬಂಧಪಟ್ಟ ಭೂತ ಇಂದ್ರಿಯ ತನ್ಮಾತ್ರೆ ಅದಕ್ಕೆ ಸಂಬಂಧಪಟ್ಟ ದೇವತೆಗಳು ಹೇಳಿದ್ದಾರೆ. ನೆಕ್ಸ್ಟ್ ಪ್ರಾಣಮಯಕ್ಕೆ ಬಂದಾಗ ಪ್ರಾಣಮಯದಲ್ಲಿ ಹೇಳಿರುವಂತದ್ದು ಏನು ಅಂದ್ರೆ ತೇಜಸ್ಸು ವಾಯುನು ಹೇಳಿದ್ದಾರೆ. ಪ್ರಾಣಮಯಕ್ಕೆ ತೇಜಸ್ಸು ವಾಯು ಅದು ಒಳಗೆ ಪ್ರಾಣಮಯ ತತ್ವಕ್ಕೆ ಉದಕವೇ ಪ್ರಧಾನ ಅಂತ ಅಲ್ಲಿ ಹೇಳಿದ್ದಾರೆ. ಅಲ್ಲಿ ಅನ್ನ ಪ್ರಧಾನ, ಇದಕ್ಕೆ ಉದಕ ಪ್ರಧಾನ ಅಂತ ಹೇಳ್ಬಿಟ್ಟು ಒಳಗೆ ಇರುವಂತ ಆ ಒಂದು ತತ್ವಗಳಲ್ಲಿ ವಾಯು ಅಂಡ್ ತೇಜಸ್ಸನ್ನ ಹೇಳಿದ್ದಾರೆ. ಆಮೇಲೆ ಮನೋಮಯಕ್ಕೆ ಬರುವಾಗ ಇದು ತೇಜಸ್ಸು ಪ್ರಧಾನ ಅಂತ ಹೇಳ್ತಾರೆ. ತೇಜಸ್ಸು ಪ್ರಧಾನ ಅಂತ ಹೇಳಿ ಇಲ್ಲಿ ಹೇಳುವಂಥದ್ದು ಏನು ಅಂದ್ರೆ ಇಲ್ಲಿ ಆಕಾಶಕ್ಕೆ ಸಂಬಂಧಪಟ್ಟದು ಹೇಳಿ ಅಲ್ಲಿ ಒಂದು ಅಂತಃಕರಣವನ್ನು ಹೇಳ್ತಾರೆ ಇಲ್ಲಿ ಮನೋಮಯ ಕೋಶದಲ್ಲಿ ಹೇಳ್ತಾರೆ. ಬಟ್ ಇದು ತೇಜಸ್ಸಿಗೆ ಸಂಬಂಧಪಟ್ಟದ್ದು ಅಂತ ಹೇಳ್ತಾರೆ. ಯಾಕೆ ಇದು ತೇಜಸ್ಸು ಅಂತ ಹೇಳಿದ್ದಾರೆ ಅಂದ್ರೆ ಮನಸ್ಸು ಬೇಸಿಕಲಿ ಮನಸ್ಸು ತೈಜಸ ಅಹಂಕಾರದಿಂದ ಮನಸ್ಸು ಬಂದು ಆ ಒಂದು ದಟ್ ಸ್ಪೀಡ್ ಇಸ್ ಲೈಕ್ ಲೈಟ್ನಿಂಗ್ ಸ್ಪೀಡ್ ಆಗತ್ತೆ. ಸೊ ತೇಜಸ್ಸಕ್ಕೆ ಸಂಬಂಧಪಟ್ಟದ್ದು. ಅದು ಮಾತ್ರ ಅಲ್ಲ, ಇದು ನಮ್ಮ ಊಟಕ್ಕೆ ಹೇಗೆ ಲಿಂಕು ಅಂದ್ರೆ, ನಾವು ಊಟ ಮಾಡುವಾಗ ಬರುವಂತ ಆ ಭೋಜನದಲ್ಲಿ ಬರುವಂತ ತೈಜಸ ಅಂಶಗಳು, ಆ ತೇಜಸ್ ಭಾಗಗಳು ಇದಕ್ಕೆ ಆಗತ್ತ ಅಂತ ಹೇಳ್ತಾರೆ. ಅದಕ್ಕೆ ಈ ಮನೋಮಯ ಕೋಶಕ್ಕೆ ಬಂದಾಗ, ಇವಾಗ ಮೂರನೇ ಕೋಶ ನೋಡ್ತಾ ಇದ್ವಿ, ಮೂರನೇ ಕೋಶ ಮನೋಮಯ ಕೋಶಕ್ಕೆ ಬಂದಾಗ ಇಲ್ಲಿ ನೋಡಿ, ಅಹಂಕಾರ ತತ್ವ, ಮುಂಚೆಲ್ಲ ಹೇಳಿರುವುದು ಇಂದ್ರಿಯಗಳು ಹಾಗೆ ಹೇಳ್ತಾ ಬಂದ್ರು, ಇಲ್ಲಿ ಬರೋವಾಗ ಅಹಂಕಾರ ತತ್ವವನ್ನು ತರ್ತಾಗಿದ್ದಾರೆ. ಯಾಕೆ ಅಂದ್ರೆ, ಈ ಮನೋಮಯ ಕೋಶ ಎರಡು ವಿಧ ಅಂದ್ರೆ, ಒಂದು ನಾವು ಊಟ ಮಾಡುವುದು ಮೂಲಕವಾಗಿ ಹೇಳ್ತಾರಲ್ಲ, ಆಹಾರ ಶುದ್ಧ ಸತ್ವ ಶುದ್ಧಿ ಅಂತ ಹೇಳ್ತಾರೆ. ಅಂದ್ರೆ ನಾವು ಊಟ ಮಾಡೋದ್ ಮೂಲಕವಾಗಿ ಅದನ್ನ ಇಫೆಕ್ಟ್ ಮೈಂಡ್ಗೆ ಆಗತ್ತೆ ಅಂತ ಹೇಳ್ತಾರೆ. ಸೊ ಅದು ಹೇಗಂದ್ರೆ, ನಾವು ಸಾತ್ವಿಕ ಊಟ ತಿಂಡಿ ದೇವರಿಗೆ ನೈವೇದ್ಯ ಇಟ್ಟು ನಾವು ತಕೊಂಡ್ರೆ ನಮ್ಮ ಮನಸ್ಸು ಅಂತಃಕರಣ ಶುದ್ಧ ಆಗತ್ತ, ಒಂದು ಪಾರ್ಟ್ ಅಲ್ಲೇ ನಿಲ್ಲಬಾರದು. ಇನ್ನೊಂದು ಆಹಾರನೂ ಇದ್ದ, ಆಹಾರ ಶುದ್ಧ ಅಂದ್ರೆ ಈ ಗುರುಗಳ ಮೂಲಕವಾಗಿ ಹರಿಕಥಾಂಸಾರ ಮುಂತಾದ ಅದು ದಟ್ ವಿ ಹ್ಯಾವ್ ಕ್ಲೀನ್ಡ್ ಇಟ್, ಊಟದಿಂದ ನಮಗೆ ಮನಸ್ಸು ಶುದ್ಧ ಆಯ್ತು. ಶುದ್ಧ ಆದ ಮನಸ್ಸು ಹಾಗೆಯೇ ಶುದ್ಧವಾಗಿ ಕ್ಲೀನಾಗಿ ಇಟ್ಟುಕೊಳ್ಳೋದಿಲ್ಲ, ಅಲ್ಲಿ ತುಂಬಿಸಬೇಕು. ಹಾಗೆ ಪಾತ್ರೆ ತೊಳೆದು ನೀರು ಹಾಲನ್ನ ತುಂಬಿಸಬೇಕು, ಹಾಗೇನೆ ಗುರುಗಳ ಮೂಲಕವಾಗಿ ಈ ಆಹಾರ ಕೊಡಬೇಕು. ಯಾವ ಆಹಾರ ಅಂದ್ರೆ ಈ ಒಂದು ಶಾಸ್ತ್ರ ಅಂಬೋದು, ಶಾಸ್ತ್ರ ಶ್ರವಣ. ಅದಕ್ಕೆ ಅಲ್ಲಿ ಕೋಶದಲ್ಲಿ ನೋಡಿ ನೀವು ಆಕಾಶ ಅದೆಲ್ಲ ಕೊಟ್ಟಿದ್ದಾರೆ. ಯಾಕೆ ಅಂದ್ರೆ ಇದು ಮನೋಮಯ ಕೋಶ ತೇಜಸ್ ಅಂತ ಹೇಳ್ತೀರಾ, ಇಲ್ಲಿ ಹೇಳಿರುವಂತದ್ದು ಆಕಾಶ ಶ್ರೋತ್ರ ಇಂದ್ರಿಯ ಇದೆಲ್ಲ ಹೇಳ್ತಾ ಇದ್ದೀರಾ ಅಂದ್ರೆ ಈ ಕೋಶಕ್ಕೆ ಇನ್ನೊಂದು ಅಂಶ ಉಂಟು. ಏನಂದ್ರೆ ನೀವು ಗುರುಗಳು ಹರಿಕಥಾಮೃತ ಸಾರ ಮುಂತಾದ ಗ್ರಂಥಗಳಲ್ಲಿ ಆ ಗುರುಗಳು ಏನ್ ಹೇಳಿದ್ದಾರೋ ಅದನ್ನ ನಾವು ಶ್ರವಣ ಮಾಡಬೇಕು. ನಮ್ಮ ಕಿವಿಯಿಂದ ಅದು ಶ್ರವಣ ಆಗಬೇಕು. ನಮಗೆ ಯಾರೋ ಹೇಳ್ಕೊಡ್ತಾರೆ, ಇನ್ನು ಪ್ರವಚನಗಳು ಎಲ್ಲ ಇರುತ್ತೆ, ಅವ್ರು ದೊಡ್ಡವರು ಯಾರೋ ಹೇಳಿಕೊಟ್ಟದನ್ನ ನಮ್ಮ ಕಿವಿ ಮೂಲಕವಾಗಿ ಶ್ರವಣ, ಅದೇ ಶ್ರವಣ ಮನ ಕಾನಂದ ಇವುದು ಅಂತ ಬರುತ್ತಲ್ಲ ಇದಕ್ಕೆ, ಸೊ ಅದಕ್ಕೆ ಸಂಬಂಧಪಟ್ಟದ್ದು ಬರುತ್ತೆ. ಸೊ ಇಲ್ಲಿ ಇನ್ನೊಂದು ವಿಷಯ ಏನು ಅಂದ್ರೆ, ಸೊ ಊಟ ನೈವೇದ್ಯ ಆದ ದೇವರಿಗೆ ಇಟ್ಟದ್ದನ್ನ ಊಟ ಮಾಡಬೇಕು, ಅದು ಒಂದು ಅಂಶ. ಇನ್ನೊಂದು ಅಂಶ, ಈ ಒಂದು ಶಾಸ್ತ್ರ ಶ್ರವಣ ಆಗಬೇಕು. ಶಾಸ್ತ್ರ ಓದೋದು ಒಂದಿದ್ರನು ಶಾಸ್ತ್ರ ಶ್ರವಣ ಮಾಡಬೇಕು. ಅಂದ್ರೆ ಏನು, ಒಬ್ರು ಹೇಳಿಕೊಟ್ಟು ನಾವು ಕೇಳ್ಬೇಕು, ಕಿವಿ ಕೊಟ್ಟು ಕೇಳಿಪುದು, ಕಿವಿ ಕೊಟ್ಟು ಆಲಿಪುದು ಅಂತಾರ, ಅದು ಬರುತ್ತೆ. ಅದಕ್ಕೆ ಸಂಬಂಧಪಟ್ಟ ಇಂದ್ರಿಯಗಳೆಲ್ಲ ಇಲ್ಲಿ ಮನೋಮಯ ಕೋಶದಲ್ಲಿ ಹಾಕಿದ್ದಾರೆ. ಸೊ ಇಲ್ಲಿ ಏನಿದೆ ಮನೋಮಯ ಕೋಶ ಅಂದ್ರೆ, ಬೇಸಿಕಲಿ ಏನು ಅಂದ್ರೆ ಮೇನ್ ಆಗಿರೋದು ಐದು ಪ್ರಭೇದಗಳು. ಏನು? ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ ಅಂತ ಐದು ಭಾಗಗಳು ಉಂಟು. ಐದು ಭಾಗದಲ್ಲಿ ನಾವು ಇವಾಗ ಫೋಕಸ್ ಮಾಡೋದು ಮನಸ್ಸು, ಬುದ್ಧಿ, ಅಹಂಕಾರ. ಇದು ಅಹಂಕಾರ ಅಂದ್ರೆ ಒಳ್ಳೆ ಅಹಂಕಾರ, ದೇವರದು, ದೇವರು ಮಾಡ್ತಾನೆ, ಇದು ಎಲ್ಲ ನಾವು ಶ್ರವಣ ಮೂಲಕವಾಗಿ ಕೇಳ್ತಾ ಇದ್ದೀವಿ. ಮನಸ್ಸು ಇಡ್ತೀವಿ. ಆಮೇಲೆ ಬುದ್ಧಿ, ಸ್ವಲ್ಪ ತಿಳಿವಾಗ ಏನೋ ಅರ್ಥ ಆಗತ್ತೆ ನಮ್ಗೆ. ಆಮೇಲೆ ಇದು ಭಗವಂತನೇ ಮಾಡ್ತಾನೆ ಆ ನೆನಪು, ಈ ಮೂರು ಬರುತ್ತೆ. ಸೊ ಇದು ಫಸ್ಟ್ ನಾನು ಮನೋಮಯ ಕೋಶ ಹೇಳುವಾಗ ಫಸ್ಟ್ ಮೂರನ್ನ ಈ 14th ಪದ್ಯದಲ್ಲಿ ಹೇಳಿದೆ. ಈ 14th ಪದ್ಯನೇ ನೋಡಿ, ಈ 14th ಪದ್ಯದಲ್ಲಿ 70 ಅಂತ ಹಾಕಿದ್ದಾರೆ, ಅರ್ಧದಲ್ಲಿ ನಿಂತಿದೆ ಅದು. ಯಾಕೆ ಅಂದ್ರೆ ಅಲ್ಲಿ ಈ ಐದಲ್ಲಿ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ, ಈ ಐದು ಬಂತಲ್ಲ, ಐದಲ್ಲಿ ಮೂರನ್ನ ಹೇಳಿ ಉಳಿದ ಎರಡನ್ನ ನೆಕ್ಸ್ಟ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಮನಸ್ತತ್ವ, ಈ ಒಂದು ಇದು ಒಂದು ಮನಸ್ತತ್ವದಲ್ಲಿ ಬರುವಂತ ಅರ್ಧ ವಿಷಯವನ್ನ ಅಲ್ಲಿ ಹೇಳಿ, ಅದೇ ಮನಸ್ತತ್ವದ ಅದೇ ಪದಿರಾದಂತ ಪೋರ್ಷನ್ ಆದಂತ ಚಿತ್ತ ಮತ್ತು ಚೇತನ. ಇದು ಎಲ್ಲಿ ಇದೆ ಅಂದ್ರೆ, ಇದು ನಮ್ಮ ಮನಸ್ಸಲ್ಲಿ ಎಲ್ಲ ಒಂದು ಚೂರ್ 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 ಸೇರ್ಕೊಂಡಿದೆ. ಯೂನಿವರ್ಸಲ್ ಆಗಿರೋದು ತತ್ವ ಅಂತ. ತತ್ವಕ್ಕೇನೋ ಇಂದ್ರಿಯಕ್ಕೇನೋ ಏನ್ ವ್ಯತ್ಯಾಸ, ಅನೇಕ ಡಿಫರೆನ್ಸ್ ಇದೆ. ಒಂದು ಏನಂದ್ರೆ, ಇದು ಒಂದು ಮೈಕ್ರೋ ಲೆವೆಲ್ ಇರೋದು, ಒಂದು ಚೂರು 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 ಆಗಿರುತ್ತೆ, ಅದು ಒಂದು ಮ್ಯಾಕ್ರೋ ಲೆವೆಲ್ ಇರುತ್ತೆ. ದಟ್ ಈಸ್ ಒನ್ ಡಿಫರೆನ್ಸ್. ಸೊ ಇಲ್ಲಿ ಮೂರು ಹೇಳಿದ್ದಾರೆ, ಹೇಳ್ಬಿಟ್ಟು ಅದಕ್ಕೆ ಇನ್ನೊಂದನ್ನು ತಿಳಿಸ್ತಾ, ಅದಕ್ಕೆ ಆ ಪದ್ಯ ಅಲ್ಲಿಂದ ಕಂಟಿನ್ಯೂ ಮಾಡ್ತಾರೆ. ಅಂದ್ರೆ ಏನು, ಈ ಮನಸ್ಸು, ಬುದ್ಧಿ, ಅಹಂಕಾರ ಮಾತ್ರ ಹೇಳಿದ್ದೇನೆ, ಚಿತ್ತಾಚೇತನ ಇನ್ನೂ ಬರುತ್ತೆ. ಐ ಡಿಂಟ್ ಎಂಡ್ ಇಟ್ ಹಿಯರ್. ಈ ಮನೋಮಯ ಕೋಶದಿಂದ ಇಟ್ಸ್ ಲೈಕ್ ಎ ಕಂಟಿನ್ಯೂಯೇಷನ್ ಆಗಿ ಅದು ಬೇಸಿಕಲಿ ಇಟ್ ಈಸ್ ಲೈಕ್ ಎ ಮನೋಮಯ ಕೋಶ ಅಂಬೋದು ದೊಡ್ಡ ಕೋಶ. ಅದಲ್ಲಿ ಐದಿದೆ, ಐದಲ್ಲಿ ಮೂರು ಹೇಳ್ಬಿಟ್ಟು ಈ ಉಳಿದ ಎರಡು ಇದೆಲ್ಲ ಅದು ಅಲ್ಲೇ ಸ್ವಲ್ಪ ಬಿಟ್ಟು ಅದನ್ನ ಓಪನ್ ಮಾಡಿ ನೆಕ್ಸ್ಟ್ ಎರಡು ಪದ್ಯದಲ್ಲಿ ಇನ್ನು ವಿಸ್ತಾರ ಮಾಡ್ತಾ ಇದ್ದಾರೆ. ಸೊ ಅದೇ ನೆಕ್ಸ್ಟ್ ಪದ್ಯಕ್ಕೆ ಬಂದಾಗ ನೋಡಿ, ನೆಕ್ಸ್ಟ್ ಪದ್ಯದಲ್ಲಿನೂ ಫಸ್ಟ್ ಎರಡು ಲೈನ್ಲಿ ಆ ಒಂದು ಮನಸ್ಸು, ಬುದ್ಧಿ, ಅಹಂಕಾರ, ಮನಸ್ಸು ಬುದ್ಧಿ ಚಿತ್ತ ಬಂದಾಗೆ ಆ ವಿಜ್ಞಾನಮಯ ಕೋಶ ಹೇಳ್ಬಿಟ್ಟು ಆ ಪದ್ಯದಲ್ಲೇ ನೋಡಿ ಆನಂದಮಯ ಕೋಶ ಶುರು ಮಾಡ್ತಾ ಇದ್ದಾರೆ. ಸೊ ದೇ ಆರ್ ಆಲ್ ಕೈಂಡ್ ಆಫ್ ಕನೆಕ್ಟೆಡ್. ಯಾಕೆಂದ್ರೆ ಇದೆಲ್ಲ ಅಂತಃಕರಣದಲ್ಲಿ ಇರುವಂತದ್ದು. ಅಂತಃಕರಣದಲ್ಲಿ ಫಸ್ಟ್ ಮೂರು ಬಂತು, ಆಮೇಲೆ ಎರಡು ಹೇಳ್ತಾ ಇದ್ದಾರೆ. ದಟ್ಸ್ ಹೌ ಇಟ್ ಇಸ್. ಸೊ ಇಲ್ಲಿ ಮನಸ್ಸು ಬುದ್ಧಿ ಅಹಂಕಾರ ಕ್ಲಿಯರ್ ಆಯ್ತು. ಸೊ ಮನಸ್ಸು ಬುದ್ಧಿ ಅಹಂಕಾರ ಮತ್ತು ನೆಕ್ಸ್ಟ್ ಬರೋದು ಚಿತ್ತ ಅಂತ ಬರುತ್ತೆ. ಚಿತ್ತ ಅಂದ್ರೆ ಯಾರು? ಮನಸ್ಸು ಬುದ್ಧಿ ಅಹಂಕಾರಕ್ಕೆ ಈ ಕಾಂಟೆಕ್ಸ್ಟ್ಲಿ ಯಾರು ಅಭಿಮಾನಿಗಳಾಗ್ತಾರಂದ್ರೆ ಇಲ್ಲಿ ಗರುಡ ಶೇಷ ರುದ್ರರು ಅಭಿಮಾನಿಗಳಾಗ್ತಾರೆ ಈ ಮನ ಕೋಶಕ್ಕೆ. ಆರ್ ಇನ್ನೂ ವಿಸ್ತಾರವಾಗಿ ಹೇಳ್ಬೇಕಂದ್ರೆ ಫಸ್ಟ್ ಕೋಶ ಅನ್ನಮಯ ಕೋಶ ಅಂತ ಚತ್ವಾರಿ ಪುರುಷ ಅಂತ ಹೇಳ್ತಾರೆ ಉಪನಿಷದಲ್ಲಿ. ಫಸ್ಟ್ ಅನ್ನಮಯ ಕೋಶಕ್ಕೆ ಅಭಿಮಾನಿಗಳಾದವರು ರುದ್ರದೇವರು ಅಂತ ಹೇಳ್ತಾರೆ, ಶರೀರ ಪುರುಷ ಅಂತ ಹೇಳ್ತಾರೆ. ಆಮೇಲೆ ಪ್ರಾಣಮಯಕ್ಕೆ ಬಂದಾಗೆ ಶೇಷದೇವರನ್ನ ಹೇಳ್ತಾರೆ, ಪ್ರಾಣಮಯ ಕೋಶಕ್ಕೆ ಶೇಷದೇವರನ್ನ ಹೇಳ್ತಾರೆ. ಮನೋಮಯ ಕೋಶಕ್ಕೆ ಬಂದಾಗೆ ಗರುಡನನ್ನ ವಿಶೇಷವಾಗಿ ಹೇಳ್ತಾರೆ. ಗರುಡ ಇದ್ರನು ಅದಲ್ಲಿ ಇರುವಂತ ಪದಿರ್ ಈ ಕಾಂಟೆಕ್ಸ್ಟ್ಲಿ, ಈ ಪರ್ಟಿಕ್ಯುಲರ್ ಅನ್ನಮಯ, ಪ್ರಾಣಮಯ, ಮನೋಮಯ, ಅವಿಜ್ಞಾನಮಯ, ಆನಂದಮಯ ಈ ಪರ್ಟಿಕ್ಯುಲರ್ ಉಪಾಸನೆಯಲ್ಲಿ. ಇನ್ನೊಂದು ಕಡೆ ಮನೋಮಯ ಕೋಶಕ್ಕೆ ರುದ್ರರಾಯ್ತಲ್ಲ ಅಂದ್ರೆ ರುದ್ರರೂ ಬರ್ತಾರೆ. ಇಲ್ಲಿ ಗರುಡನ್ನ ಇಟ್ಟುಕೊಂಡು ಗರುಡನೊಳಗೆ ಇಲ್ಲಿ ರುದ್ರದೇವರೂ ಬರ್ತಾರೆ. ಗರುಡ ಇದ್ರೂ ರುದ್ರನೂ ಬರ್ತಾರೆ, ಓವರ್ ಆಲ್ ಹೇಳೋದಿದು. ಸೊ ಇಲ್ಲಿ ಗರುಡ ಬಂದ್ರೆ ಒಳಗೆ ಗರುಡ ಬಂದು ಮನೋಮಯ ಕೋಶಕ್ಕೆ ಹೇಳ್ತಾರೆ. ಇನ್ನು ನಾವು ಅದು ಒಳಗೆ ಹೋದ್ರೆ ಮನಸ್ಸು ಬುದ್ಧಿ ಅಹಂಕಾರ ಅಂದ್ರೆ ಆ ಮನಸ್ಸಲ್ಲಿ ರುದ್ರದೇವರು ತಿರ್ಗಾ ಬರ್ತಾರೆ. ರುದ್ರದೇವರು, ಶೇಷದೇವರು, ಗರುಡ ದೇವರು ಬಂದ್ಬಿಡ್ತಾರೆ. ಮನಸ್ಸು ಬುದ್ಧಿ ಅಹಂಕಾರ ಅವರು ಬಂದ್ಬಿಡ್ತಾರೆ. ಇದು ಆದ ಮೇಲೆ ನೆಕ್ಸ್ಟ್ ಬರೋದು ಚಿತ್ತ. ಅದಕ್ಕೆ ಇಲ್ಲಿ ಒಂದು ಹಿಂಟ್ ಮಾಡಿದ್ದಾರೆ ನೋಡಿ. ಮನೋಮಯನ ಎಂದು ಅವನು ಅದು 14th ನಾಲ್ಕನೇ ತಕೊಂಡ್ರೆ ಅರವಿದೂರನು ಅಂತ ಕೊಟ್ಟಿದ್ದಾರೆ. ಅರವಿದೂರನು ಅಂದ್ರ ಇಲ್ಲಿ ಹೇಳುವಂತದ್ದು ಎಲ್ಲರೂ ಅರವಿದೂರನ, ಎಲ್ಲಾ ಭಗವಂತನ ರೂಪವು ಅರವಿದೂರನಾಗಿದ್ರು ಆ ಶಬ್ದಕ್ಕೆ ಲಿಟ್ರಲ್ ಮೀನಿಂಗ್ ಎಲ್ಲಿ ಬರುತ್ತೆ ಅಂದ್ರೆ ನಾರಾಯಣ ಅರ ಅಂದ್ರ ದೋಷ, ನಾರ ಅಂದ್ರ ದೋಷರಹಿತನಾದವನು, ನಾರ ಅದಕ್ಕೆ ಅಯನಾದವನು, ದೋಷರಹಿತನಾದವನು ಅಂಬೋ ಅರ್ಥ ಬರುತ್ತೆ ನಾರಾಯಣಕ್ಕೆ. ಅದಕ್ಕೆ ಅರವಿದೂರ್ನು ಅಂತ ಹಾಕಿದ್ದಾರೆ. ಅಂದ್ರ ಎಲ್ಲ ರೂಪಗಳು ಭಗವಂತಂದು, ಎಲ್ಲವೂ ಒಂದೇ ಅನ್ನೋನು ಅಂಬು ಪ್ರಮೇಯವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಇದು ಬಂತು. ಸೊ 70 ಅಂತ ಅಲ್ಲಿ ಹೇಳಿ ರೂಪದಿಂ ವಿಜ್ಞಾನಮಯ ಅಂತ ಅಂದ್ರೆ ಅದೇ ಮನೋಮಯ ಕೋಶದಲ್ಲಿ ಮನಸ್ಸು ಬುದ್ಧಿ ಅಹಂಕಾರ ಆಯ್ತು. ಇದು ಚಿತ್ತ. ಚಿತ್ತ ಅಂದ್ರೆ ಏನು? ಚಿತ್ತ ಅಂದ್ರೆ ಎರಡು ಅರ್ಥದಲ್ಲಿ ಬಳಸ್ತಾರೆ. ಚಿತ್ತ ಅಂದ್ರೆ ಮೆಮರಿ ಅಂತ ಒಂದು, ಇಟ್ಸ್ ಅ ಶಾರ್ಟ್ ಟರ್ಮ್ ಮೆಮರಿ. ಶಾರ್ಟ್ ಟರ್ಮ್ ಅಂದ್ರೆ ಒಂದು ದಿವಸಕ್ಕಿರೋ ಮೆಮರಿ ಅಂತಿಲ್ಲ. ಈ ಜನ್ಮಕ್ಕೆ ನಮಗೆ ಈ ಜನ್ಮ ಮತ್ತು ಈ ಜನ್ಮನೂ ಆಗಬಹುದು, ಕಪಲ್ ಆಫ್ ಜನ್ಮ ಡಿಪೆಂಡಿಂಗ್ ಆನ್ ದ ಯೋಗ್ಯತ ಎಷ್ಟು ಬೇಕಾದ ಆಗಬಹುದು. ಸೊ ಈ ಜನ್ಮ ಅಂತ ತಕೊಳ್ಳೋಣ. ಅದಕ್ಕೆ ಚಿತ್ತವನ್ನ ಕೊಡ್ತಾರಂದ್ರೆ ಮನಸ್ಸು ಬುದ್ಧಿ, ನಾವು ಏನೇನು ಕಲಿತಾ ಇದ್ದೀವೋ ಅದೆಲ್ಲ ಜ್ಞಾನ ರೂಪವಾಗಿ ಮಾಡಿ, ಅದು ಜ್ಞಾನವಾಗಿ ಮಾಡಿ ಜ್ಞಾನವನ್ನ ಕೊಟ್ಟು ಆ ಚಿತ್ತದಲ್ಲಿ, ಅದು ನಮ್ಮ ದಾಸರ ಪದದಲ್ಲೆಲ್ಲ ಬರುತ್ತೆ, ಚಿತ್ತದಲ್ಲಿ ಇಡುವಂತ ನಮ್ಮ ಚಿತ್ತಕ್ಕೆ ಬರಲಿ, ಬುದ್ಧಿಗೆ ಬರಲಿ ಅಂತ ಹೇಳಲ್ಲ, ಮನಸ್ಸಿಗೆ ಬರಲಿ ಅಂತ ಹೇಳ, ಚಿತ್ತಕ್ಕೆ ಬರಲಿ ಅಂದ್ರೆ ಆ ಚಿತ್ತದಲ್ಲಿ ಬಂದ್ರೆ ಇಟ್ ಹೆಸ್ ಫರ್ಮ್ಲಿ, ಇಟ್ ಇಸ್ ಆಂಕರ್ಡ್, ಇಟ್ ಇಸ್ ಇಂಪ್ರಿಂಟ್ ಆಗ್ಬಿಡುತ್ತೆ. ನೆಕ್ಸ್ಟ್ ಜನ್ಮಕ್ಕೇನೋ ಬರುತ್ತೆ, ಅದು ಜ್ಞಾನ ರೂಪವಾಗಿ ಇಂಪ್ರಿಂಟ್ ಆಗ್ಬೇಕು. ಜ್ಞಾನ ರೂಪವಾಗಿ ಆಗತ್ತಾ ಅಜ್ಞಾನ ರೂಪ ಆಗ್ಬೋದು. ಸೊ ಅಲ್ಲಿ ಚಿತ್ತದಲ್ಲಿ ನಮ್ಗೆ ಇಂಪ್ರಿಂಟ್ ಆಗೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಅಲ್ಲೇ ತಪ್ಪು ತಿಳುವಳಿಕೆ ಬಂದ್ರೆ ಬುದ್ಧಿ ಮನಸ್ಸು ಎಲ್ಲ ಕೆಟ್ಟು ಬಿಡುತ್ತೆ. ಸೊ ಈ ಚಿತ್ತಕ್ಕೆ ಆ ಜ್ಞಾನ, ವಿಶೇಷವಾದ ಜ್ಞಾನ ಅದನ್ನ ಕೊಡುವವರು ಒಳಗಿಂದ ಈ ದೇವತೆಗಳು ಯಾರು ಅಂದ್ರೆ ಹೇಳ್ತಾರೆ ರೂಪದಿ. ಚಿತ್ತಕ್ಕೆ ಅದು ಒಂದು ಅರ್ಥ ಬರುತ್ತೆ, ಶಾರ್ಟ್ ಟರ್ಮ್ ಮೆಮರಿ ಅಂತನೂ ಬರುತ್ತೆ. ಆ ಶಾರ್ಟ್ ಟರ್ಮ್ ಮೆಮರಿ ಎಂಬುದು ಏನು ಅಂದ್ರೆ ಆ ಇಂಪ್ರಿಂಟ್ ಆದ ಅದು ಜ್ಞಾನ ಮೆಮರಿ. ಚಿತ್ತ ಅಂದ್ರೆ ಜ್ಞಾನ ಅಂತನೂ ಬರುತ್ತೆ, ಚಿತ್ತ ಅಂದ್ರೆ ಜ್ಞಾನ ಎಂಬುದನ್ನು ಬರುತ್ತೆ. ಸೊ ಈ ಚಿತ್ತದಲ್ಲಿ ಇರಬೇಕು. ಚಿತ್ತಂ ಸ್ಮರಣ ಕಾರಣಂ ಅಂತ ಹೇಳ್ತಾರೆ. ಚಿತ್ತಕ್ಕೆ ಡೆಫಿನೇಷನ್ ಆಕ್ಚುಲಿ ಚಿತ್ತಂ ಸ್ಮರಣ ಕಾರಣಂ. ನಮ್ಗೆ ನೆನಪು ಎಲ್ಲ ಬರೋದು ಆ ಚಿತ್ತದಿಂದಲೇ ಬರುತ್ತೆ ನಮ್ಗೆ. ಸೊ ಅದು ಮೆಮರಿ, ಅದಕ್ಕೆ ಚಿತ್ತಂ ಸ್ಮರಣ ಕಾರಣ ಎಂಬುದಕ್ಕೋಸ್ಕರ ಅದಕ್ಕೆ ಶಾರ್ಟ್ ಟರ್ಮ್ ಮೆಮರಿ ಅಂತ ನಾವು ಕ್ರೂಡ್ ಆಗಿ ಟ್ರಾನ್ಸ್ಲೇಟ್ ಮಾಡ್ತೀವಿ. ಸೊ ಅಲ್ಲಿ ಬಂದು ಕೂತಿರುತ್ತೆ. ಸೊ ದಟ್ ಈಸ್ ಅ ಜ್ಞಾನ ರೂಪವಾಗಿ ಅಲ್ಲಿ ಇರುತ್ತೆ. ಸೊ ಆ ಏನಾಗತ್ತೆ, ಈ ಚಿತ್ತದ ಬಗ್ಗೆ ವಿವರಣೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ರೂಪದಿಂ ವಿಜ್ಞಾನಮಯ ಎಂ ಈ ಪೆಸರಿಂ ವಾಸುದೇವನು. ಇಲ್ಲಿ ಯಾರು ಇರ್ತಾನೆ ಈ ಚಿತ್ತದಲ್ಲಿ ಅಂದ್ರೆ ಇವನು ವಾಸುದೇವ ರೂಪ ಪರಮಾತ್ಮನೇ ಇರ್ತಾನೆ. ಈ ವಾಸುದೇವ ಪರಮಾತ್ಮ ಎಲ್ಲಿ ಇರ್ತಾನಂತ ಹೇಳುವಾಗ, ಈ ವಾಸುದೇವ ಇವಾಗ ನಾವು ಈ ಕೋಶ ಬಗ್ಗೆ ಹೇಳ್ತಾ ಇದ್ದೀವಿ, ಅನ್ನಮಯ ಎಲ್ಲ ನಮ್ಮ ದೇಹದಲ್ಲಿ ಮಾತಾಡ್ತಾ ಇದ್ದೀವಿ, ಅನ್ನಮಯ ಮನೋಮಯ ಆಮೇಲೆ ಈ ವಿಜ್ಞಾನಮಯ. ಇವನು ಎಲ್ಲಿ ಇರ್ತಾನಂದ್ರೆ ಈ ಕೋಶದಲ್ಲಿ, ನಮ್ಮ ನಮ್ಮ ದೇಹದಲ್ಲಿನೂ, ನಮ್ಮ ಚಿತ್ತದಲ್ಲಿ, ನಮ್ಮ ಅಂತಃಕರಣದಲ್ಲಿ ಇರುವಂತ ಆ ಚಿತ್ತ ಅಂತಃಕರಣದಲ್ಲಿ, ಆ ಮನಸ್ಸು ಬುದ್ಧಿ ಅಹಂಕಾರ ಆ ಚಿತ್ತದಲ್ಲಿ ಆ ಒಂದು ಭಗವಂತ ಆ ವಾಸುದೇವ ರೂಪದಿಂದ ಅವನು ಇದ್ದಾನೆ ಅಲ್ಲಿ ವ್ಯಾಪಿಸ್. ಅದು ಮಾತ್ರ ಇಲ್ಲ, ಇನ್ನು ಎಲ್ಲಿ ಇದಾನಂದ್ರೆ ವ್ಯಾಪಿಸಿಹ ಮಹದಾದಿ ತತ್ವದಿ, ಅಂದ್ರೆ ತತ್ವವ ಅಂತ, ವ್ಯಾಪಿಸಿಹ ಮಹದಾದಿ ತತ್ವವ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಮನಸ್ಸಲ್ಲಿ ಇರುವ, ನಮ್ಮ ನಮ್ಮ ದೇಹದಲ್ಲಿ ಇರುವಂತದಕ್ಕೆ ಚಿತ್ತ ಅಂತ ಕರಿತೀವಿ, ಅದೇ ಹೊರಗೆ ಇರುವಂಥದ್ದು, ಒಳಗೆ ಬಂದು ಚಿತ್ತ ಅಂತ ಹೇಳ್ತೀವಿ, ಅದೇ ಹೊರಗೆ ಇರುವಂತ ಯೂನಿವರ್ಸಲ್ ಚಿತ್ತ, ಆ ಒಂದು ತತ್ವ, ಅದಕ್ಕೆ ಏನು ಕರಿತೀವಿ ಅಂದ್ರೆ ಮಹತ್ತತ್ವ ಅಂತ ಕರಿತೀವಿ. ಆ ಮಹತ್ತತ್ವದ ಒಂದು ತುಣುಕು, ಆ ಮಹತ್ತತ್ವದ ತುಣುಕು ಅದು ಬಂದು ನಮ್ಮ ಚಿತ್ತದಲ್ಲಿ ಒಂದು ತುಣುಕು. ಇಟ್ ಇಸ್ ಮನಸ್ಸು ಅಂತಃಕರಣ ಅಂಬೋದು, ಇಟ್ ಇಸ್ ಮೇಡ್ ಅಪ್ ಆಫ್ ಲಿಟಲ್ ಲಿಟಲ್ ಥಿಂಗ್ ಆಫ್ ಎವ್ರಿಥಿಂಗ್. ಸೊ ಯೂನಿವರ್ಸಲ್ ಆಗಿರುವಂತ ಮಹತ್ತತ್ವವೇ ಅದನ್ನ ತುಣುಕು ನಮ್ಮದಲ್ಲಿ ಚಿತ್ತ ಅಂಬ ರೂಪದಿಂದ ಇದೆ. ಸೊ ಈ ವಾಸುದೇವ ಅಂಬವನು ಎಲ್ಲಿ ಇದ್ದಾನೆ, ನಮ್ಮ ಚಿತ್ತದಲ್ಲಿ ಇದ್ದು ನಮ್ಮ ಚಿತ್ತದಲ್ಲಿ ವ್ಯಾಪಿಸಿ ಇದ್ದಾನೆ. ನಮ್ಮ ಚಿತ್ತಕ್ಕೆ ಅಭಿಮಾನಿಗಳಾದ ಯಾರು ಅಭಿಮಾನಿಗಳು, ಚಿತ್ತಕ್ಕೆ ಯಾವತ್ತು ಅಭಿಮಾನಿಗಳು, ಬ್ರಹ್ಮವಾಯುಗಳಾಗ್ತಾರೆ. ಸೊ ಆ ನಮ್ಮ ದೇಹದಲ್ಲಿ ಇರುವಂತ, ನಮ್ಮ ನಮ್ಮ ದೇಹದಲ್ಲಿ ಇರುವಂತ ಅಭಿಮಾನಿಗಳಾದಂತ ಆ ಒಂದು ಬ್ರಹ್ಮವಾಯುಗಳಲ್ಲಿನೂ ಇದ್ದಾರೆ. ಅದು ಮಾತ್ರ ಅಲ್ಲ, ವ್ಯಾಪಿಸಿಹ ಮಹದಾದಿ ತತ್ವವ, ಇಲ್ಲಿನೂ ಇದ್ದಾನೆ, ವ್ಯಾಪಕನಾಗಿ ಅವನು ವಾಸುದೇವ ಇದ್ದಾನೆ. ಎಲ್ಲಿ ಇದ್ದಾನೆ, ಮಹದಾದಿ ತತ್ವ. ಇದು ಹೇಳುವಾಗ ನೀವು ವ್ಯಾಪ್ತಿ ಸಂಧಿಯಲ್ಲಿ ಇರುವಂತಹ ಫಸ್ಟ್ ಪದ್ಯವನ್ನ ನೆನಪಿಗೆ ತರಬೇಕು. ಅಲ್ಲಿ ಏನ್ ಹೇಳಿದ್ದಾರೆ, ಪುರುಷ ರೂಪತ್ರಯ ಅಂತ ಹೇಳುವಾಗೆ ಆ ಫಸ್ಟ್ ಪುರುಷ ರೂಪ ಎಲ್ಲಿ ಬಂತು, ಮಹತ್ತತ್ವವನ್ನು ವ್ಯಾಪಿಸಿದ ಅದು ಪುರುಷ ರೂಪ ಅಂತ ಅಲ್ಲಿ ಬಂತು. ಸೊ ಇವನು ವಾಸುದೇವ ಅಂತ ಬರುತ್ತೆ. ಸೊ ಅದಕ್ಕೆ ನೆಕ್ಸ್ಟ್ ಪದ್ಯದಲ್ಲಿ ಹೇಳ್ತಾರೆ ನೋಡಿ, ಥರ್ಡ್ ಲೈನ್ಲಿ, ಈ ಪುರುಷ ನಾಮಕ, ಇವನು ಯಾರು ಇಲ್ಲ, ಈ ವಾಸುದೇವ ಯಾರು, ವ್ಯಾಪಿಸಿಹ ಮಹದಾದಿ ತತ್ವವ, ಅವನು ಯಾರು, ವಾಸುದೇವ ರೂಪಕ್ಕೆ ಪುರುಷ ಅಂತ ಹೆಸರು, ಪುರುಷ ಅಂತ ಒಂದು ಹೆಸರು ಉಂಟು. ಒಂದೊಂದಕ್ಕೇನ ಒಂದು ಈ ಐದು ವಾಸುದೇವ ಸಂಕರ್ಷಣ ಪದ್ಯಮ್ನ ಅನೇ ದೇವರುಗಳಿಗೆ ಒಬ್ಬೊಬ್ಬರಿಗೆ ಒಂದೊಂದು ವಿಶೇಷ ಹೆಸರು ಉಂಟು. ಹೇಗೆ ಅಂದ್ರೆ ಅನಿರುದ್ಧಾಗೆ ಧಾತ ಅಂತ ಹೆಸರು, ನಾವು ನೋಡಿದ್ದೀವಿ ಇದನ್ನ, ಧಾತ ಅಂತ ಹೆಸರು. ಪ್ರದ್ಯುಮ್ನಗೆ ಪ್ರಜಾಪತಿ ಅಂತ ಹೆಸರು, ಯಾಕೆಂದ್ರೆ ಆ ಗರ್ಭವನ ಅದು ಸೆವೆಂತ್ಲಿ ನೋಡಿದ್ದೇವೆ ನಾಟ್ ಹಿಯರ್. ಅವನಿಗೆ ಯಾಕೆಂದ್ರೆ ಧಾತ ಅಂತ ಅವನಿಗೆ ಯಾಕೆ ಹೆಸರು ಅಂದ್ರೆ ಅವನೇ ಧಾರಣೆಯನ್ನು ಮಾಡ್ತಾನೆ ಗರ್ಭವನ್ನ, ಆ ಜೀವವನ್ನ ತಾಯಿ ಹೊಟ್ಟೆಯಲ್ಲಿದ್ದು ಧಾರಣೆಯನ್ನು ಮಾಡ್ತಾನೆ ಅನಿರುದ್ಧ. ಸೊ ಅವನಿಗೆ ಧಾತ ಅಂತ ಹೆಸರು ಅಂತ ನೋಡಿದ್ದೀವಿ. ಆಮೇಲೆ ಇವನಿಗೆ ಪ್ರದ್ಯುಮ್ನನಿಗೆ ಪ್ರಜಾಪತಿ ಅಂತ ಹೆಸರು, ಯಾಕೆಂದ್ರೆ ಅವನೇ ಆ ಒಂದು ಆ ರೇತಸ್ಸಲ್ಲಿ ಇರುವಂತ ಜೀವನ್ನ ತಂದು ಹಾಕ್ತಾನೆ. ಸೊ ಅವನೇ ಪ್ರಜಾಪತಿ ಅಂತ. ಆಮೇಲೆ ತ್ವಷ್ಟ ಅಂತ, ಸಂಕರ್ಷಣನಿಗೆ ತ್ವಷ್ಟ ಅಂತ ಹೆಸರು ಅಂತ. ಯಾಕೆ ಸಂಕರ್ಷಣಿಗೆ ತ್ವಷ್ಟ ಅಂತ ಹೆಸರು ಅಂದ್ರೆ ತ್ವಷ್ಟ್ರು ಮಾಡುವಂತ ಕಾರ್ಯ ಏನು ಅಂದ್ರೆ ಎಲ್ಲೆಲ್ಲಿ ಏನೇನಿರಬೇಕು, ಕಣ್ಣು ಕಣ್ಣಲ್ಲಿ ಎಲ್ಲಿ ಇರ್ಬೇಕು, ಕಣ್ಣು ಬಂದು ಕಾಲಲ್ಲಿ ಇರಬಾರ್ದು, ಕಣ್ಣು ಕಣ್ಣಲ್ಲಿ ಇರಬೇಕು, ಕೈ ಕೈಯಲ್ಲಿ, ಆ ಹುಟ್ಟಿದ ಮಗು ಒಂದು ಶೇಪ್ಲಿ ಎಲ್ಲರೂ ಇರೋ ತರ ಬರಬೇಕು, ಆಯಾ ಅವಯವ ಆಯಾ ಜಾಗೆಯಲ್ಲಿ ಇರುವಂತೆ ಸರಿಯಾಗಿ ಕೆತ್ತುತ್ತಾನಂತ. ಸೊ ಅವನಿಗೆ ತ್ವಷ್ಟ ಅಂತ ಹೆಸರು ಅಂತ. ಒಬ್ಬೊಬ್ಬರಿಗೆ ಒಂದೊಂದು ಹೇಳ್ತಾರೆ. ಆವಾಗ ಹೇಳುವಾಗ ಈ ವಾಸುದೇವಗೆ ಪುರುಷ ಅಂತ ಕರೀತಾರೆ, ಪುರುಷ ನಾಮಕ. ಸೊ ಅವನಿಗೆ ಪುರುಷ ಅಂತ ಹೆಸರು ಉಂಟು. ಸೊ ತತ್ವದಿ ತತ್ವದಲ್ಲಿ ಮಾತ್ರ ಇಲ್ಲ, ತತ್ಪತಿಗಳೊಳಗೆ ಆ ತತ್ವಪತಿ ಹೊರಗಡೆ ಇರುವಂತ ತತ್ವಪತಿಗಳು ಇವರಿಬ್ರೆ ಬ್ರಹ್ಮವಾಯುಗಳು, ಸರಸ್ವತಿ ಭಾರತಿ, ಇವರಲ್ಲಿ ತುಂಬಿದಾನ ಅಂತ ಹೇಳ್ಬಿಟ್ಟು ಈ ಪುರುಷ ನಾಮಕ. ಸೊ ಈ ಪುರುಷ ನಾಮಕ ಅಂತ ಹೇಳುವುದ ಮೂಲಕವಾಗಿ ಈ ಪುರುಷ ಅಂದ್ರೆ ಯಾರು, ಇವಾಗ ಪ್ರಸ್ತುತನಾಗಿದ್ದಾನಂದ್ಲ ವಾಸುದೇವನ ಬಗ್ಗೆ ಮಾತಾಡ್ತೇವೆ. ಸೊ ಈ ಪುರುಷ ಅಂತ ಒಂದು ಅರ್ಥ. ಇನ್ನೊಂದು, ಈ ಪುರುಷ ಅಂತ ಹೇಳುವಾಗ ಹಿಂದೆ ಬಂದ ಎಲ್ರು, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ಎಲ್ಲ ಈ ಪುರುಷರ ಎಲ್ಲರೂ. ಅದಕ್ಕೆ ಅರವಿದೂರನು ಅಂತ ಅಲ್ಲಿ ಕೊಟ್ಟಿದ್ದಾರೆ. ಕೋಸ ಇದೆ ಈ ಪುರುಷ ಅಂದ್ರೆ ಇವನೇ, ಈ ನಾಲ್ಕು ರೂಪದಿಂದ ಇರುವಂತ ಈ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವನು ಈ ಪುರುಷ. ಇಲ್ಲಿ ಯಾಕೆ, ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ನೆಕ್ಸ್ಟ್ ಏನ್ ಬರಬೇಕು, ಮನಸ್ಸು ಬುದ್ಧಿ ಅಹಂಕಾರ ಚಿತ್ತ ಆಯ್ತು, ಚಿತ್ತ ಆದ ಮೇಲೆ ನೆಕ್ಸ್ಟ್ ಬರೋದು ಚೇತನ ಅಂತ ಇದೆ. ಚೇತನ ಅಂದ್ರೆ ಇದಕ್ಕೇನು ಎರಡು ಅರ್ಥಗಳು ಉಂಟು. ಒಂದು ಚೇತನ ಅಂದ್ರೆ ಲಾಂಗ್ ಟರ್ಮ್ ಮೆಮರಿಗೇನು ಚೇತನ ಅಂತ ಅಂದ್ರೆ ಈ ಜನ್ಮದ ಸ್ಮರಣೆ ನಮ್ಗೆ ಇದೆ. ಕೆಲವರಿಗೆ ಇವಾಗ ಗೋಪಾಲ್ ದಾಸರು ವಿಜಯದಾಸರೆಲ್ಲ ನೋಡಿದ್ರೆ ಅವ್ರಿಗೆ ಬಹುಜನ್ಮ ಸ್ಮರಣೆಗಳು ಇದ ಮಾತ್ರ ಇಲ್ಲ, ಇದ್ದದ್ದನ್ನು ಅವರು ಹೇಳಕ್ಕೇನು ಅವ್ರಿಗೆ ಅಧಿಕಾರ ದೇವರು ಕೊಟ್ಟಿದ್ದಾನೆ ಹೇಳ್ತಾರ ಅವರು ತಮ್ಮ ಜೀವನದಲ್ಲಿ. ಸೊ ಕೆಲವರಿಗೆ ಆ ತರ ಅಪರೋಕ್ಷ ಜ್ಞಾನಿಗಳಿಗೆ ಗೊತ್ತಿರುತ್ತೆ ದೇವರು ಹೇಳು ಅಂತ ಹೇಳಿದ್ರೆ ಅದನ್ನ ಅದು ಸಮಾಜಕ್ಕೇನು ತಿಳಿಸಿಕೊಡ್ತಾರೆ. ಸೊ ಇದಕ್ಕೇನು ಚೇತನ ಅಂತ ಒಂದು ಅರ್ಥ ಉಂಟು. ಬಟ್ ಇಲ್ಲಿ ಹೇಳಿರುವಂತ ಅಂಶ ಚೇತನ ಅಂಬೋದು ಲಕ್ಷ್ಮಿ, ಇಲ್ಲಿ ಹೇಗೆ ಚಿತ್ತ ಅಂಬೋದು ಬ್ರಹ್ಮವಾಯುಗಳಿಗೆ ಸಂಬಂಧಪಟ್ಟದು, ಚೇತನ ಅಂತ ಬರುವಾಗ ಮೂಲತಃ ಅಲ್ಲಿ ಲಕ್ಷ್ಮೀನಾರಾಯಣದ್ದು ಎಕ್ಸ್ಕ್ಲೂಸಿವ್ಲಿ ಲಕ್ಷ್ಮೀನಾರಾಯಣದ್ದು ಆಗುತ್ತೆ. ಅವಾಂತರ ದೇವತೆಗಳು ಇರಬಹುದು ಬಟ್ ಮೇನ್ ಆಗಿ ಲಕ್ಷ್ಮೀನಾರಾಯಣ. ಸೊ ಈ ಲಕ್ಷ್ಮೀನಾರಾಯಣನ ಸಮಾಚಾರವನ್ನ ಅದಲ್ಲಿನೂ ಲಕ್ಷ್ಮಿಯ ಸಮಾಚಾರವನ್ನ ತಿಳಿಸ್ತಾ ಇದ್ದಾರೆ. ಸೊ ಇಲ್ಲಿನೂ ಸೆಕೆಂಡ್ ಹಾಫ್ ಅಲ್ಲಿ ತರ್ತಾ ಇದ್ದಾರೆ. ಯಾಕೆಂದ್ರೆ ಇದು ದಿಸ್ ಎರಡು 14th ಪದ್ಯದಿಂದ ಇಟ್ ಕಮ್ಸ್ ಅಂಡರ್ ಮನಸ್ಸು ಬುದ್ಧಿ ಅಹಂಕಾರ ಚಿತ್ತ ಚೇತನ ಎಲ್ಲ ಒಂದೇ ಬರುತ್ತೆ. ಸೊ ಅದಕ್ಕೆ ಟುಗೆದರ್ ತರ್ತಾ ಇದ್ದಾರೆ ಇದೆಲ್ಲ, ಇದ ಕಂಟಿನ್ಯೂಟಿ ಇರಲಿ ಅಂತ ಹಾಗೆ ಒಂದು ಇರ್ಬೋದು ಏನೋ. ಸೊ ಇಲ್ಲಿ ಯಾಕೆ ಊಟ ತಿಂಡಿ ಬಗ್ಗೆ ಊಟದಲ್ಲಿ ಇರುವಂತ ಅನುಸಂಧಾನ ಎಲ್ಲ ಹೇಳೋವಾಗ ಇಲ್ಲಿ ಯಾಕೆ ಈ ಪುರುಷ ನಾಮಕನ ಶುಭ ಸ್ವೇದಾಪಳೆನಿಸಿ ರವಾಂಬ, ಇಲ್ಲಿ ಯಾಕೆ ಲಿಂಗ ದೇಹ ಅದೆಲ್ಲ ಇಲ್ಲಿ ಯಾಕೆ ಸಂಬಂಧ, ಏನು ಸಂಬಂಧ ಯಾಕೆ ತರ್ತಾ ಇದ್ದಾರಂದ್ರೆ ಇಲ್ಲಿ ಚೇತನ ಅಂಬೋ ಆ ಲಕ್ಷ್ಮಿಯ ಬಗ್ಗೆ ಲಕ್ಷ್ಮೀಸ್ ರೋಲ್ ಅನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಏನು ಲಕ್ಷ್ಮೀಸ್ ರೋಲ್ ಅಂದ್ರೆ ಎರಡು ವಿಧವಾದ ರೋಲ್. ಏನು ರೋಲು ಅಂದ್ರೆ ಶುಭ ಸ್ವೇದ ಅಂದ್ರೆ ಲಕ್ಷ್ಮಿ ಬಂದು ಯಾವಾಗ ಅವಳು ಬಂದು ಚೇತನತ್ವವನ್ನು ಕೊಡ್ತಾಳಂತೆ. ಏನು ಚೇತನ, ಇವಾಗ ಮಹತ್ತತ್ವ ಅಪ್ ಟು ದಟ್ ಬಂದಿದ್ದೀವಿ, ಒಳಗೆ ನಮ್ಗೆ ಚಿತ್ತವಾಗಿರುವುದು ಹೊರಗೆ ಮಹತ್ತತ್ವ ಆಗಿದೆ. ಮಹತ್ತತ್ವ ಆದ ಮೇಲೆ ಬರುವಂತ ಅತೀ ಸೂಕ್ಷ್ಮವಾದ ತತ್ವ ಲಕ್ಷ್ಮೀ ತತ್ವ. ಲಕ್ಷ್ಮೀ ತತ್ವ ಅಂದ್ರೆ ಲಕ್ಷ್ಮಿಯಿಂದ ಅಭಿಮನ್ಯವಾದಂತ ಅದು ತ್ರಿಗುಣಾತ್ಮಕ ತತ್ವ ಅದು, ಅದನ್ನ ಬಗ್ಗೆ ಹೇಳ್ತಾ ಇದ್ದ. ಅದು ಯಾವಾಗ ಬಂತು ಅಂತ ಇಲ್ಲಿ ನಮ್ಗೆ ಲಕ್ಷ್ಮಿ ಏನು ಮಾಡ್ತಾಳ ಹೇಗಾಯ್ತು ಅಂತ ಹೇಳ್ತಾ ಇದ್ದಾರೆ. ಈ ಲಕ್ಷ್ಮಿ ಅವಳು ಈ ಪ್ರಕೃತಿಯ ಅಭಿಮಾನಿ ಅಂತ ನಮ್ಗೆ ಗೊತ್ತು. ಲಕ್ಷ್ಮಿಯೇ ಪ್ರಕೃತಿ, ಮಹತ್ತತ್ವದ ಮೇಲೆ ಬರೋದು ಗುಣತ್ರಯ ಪ್ರಕೃತಿ, ಪ್ರಕೃತಿಯ ಅಭಿಮಾನಿಯಾದಂತ ಈ ಲಕ್ಷ್ಮಿ. ಈ ಲಕ್ಷ್ಮಿ ಅವಳು ಪ್ರಕೃತಿಯಿಂದ ಬೇರೆ, ಅವಳು ಚಿತ್ ಪ್ರಕೃತಿ ಅಂತ ಕರೀತಾರೆ. ಚಿತ್ ಪ್ರಕೃತಿ ಅಂದ್ರೆ ಆ ಒಂದು ತೇಜೋಮಯವಾದಂತ ಅಪ್ರಾಕೃತವಾದಂತ ಲಕ್ಷ್ಮಿ, ಲಕ್ಷ್ಮಿಯೇ ಆದಂತ ರೂಪ ಅದು ಚಿತ್ ಪ್ರಕೃತಿ. ಅವಳಿಂದ ಅಭಿಮನ್ಯವಾದಂತ ಜಡ ಇಸ್ ದಟ್ ಇಸ್ ಡಿಫ್ರೆಂಟ್ ಫ್ರಮ್ ಹರ್, ಅದು ಬಂದು ಜಡ ಪ್ರಕೃತಿ. ಜಡ ಪ್ರಕೃತಿ, ತ್ರಿಗುಣಾತ್ಮಕ ಪ್ರಕೃತಿ ಇದೆಲ್ಲ ಕರಿತೀವಿ ನಾವು. ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದ, ಅದನ್ನ ತುಣುಕು ಇಲ್ಲಿ ಬಂದಿದೆ. ಸೊ ಇಲ್ಲಿ ಅವಳು ಏನು ಮಾಡ್ತಾಳೆ ಪರ್ಪಸ್ ಅಂದ್ರೆ ಅದೇ ಫಸ್ಟ್ ಪದ್ಯದಲ್ಲಿ ವಾರಿ ಅಂತ ಬಂತಲ್ಲ ಅದೇ ಹೇಳ್ತಾ ಇದ್ದಾರೆ. ಅವಳು ಏನು ಮಾಡ್ತಾಳಂದ್ರೆ ಈ ಜೀವ ಅಂಬೋದು ನಾವು ನೋಡಿದ್ದೀವಿ ಹಿಂದೆ, ಈ ಜೀವ ಅಂಬೋದು ಇಟ್ ಇಸ್ ಲೈಕ್ ಅಣುಕ್ಕಿಂತ ತುಂಬಾ 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 ಚಿಕ್ಕದು. ಅದನ್ನ ಬಂದು ಈ ದೇಹದಲ್ಲಿ ಅವಳು ಇಡಬೇಕು, ಈ ಒಂದು ಶರೀರದಲ್ಲಿ ಅವಳು ಇಡೋವಾಗ ಅವಳು ಈ ಜೀವಕ್ಕೆ ಏನು ಕೊಡ್ತಾಳಂದ್ರೆ ಹರಡುವ ಶಕ್ತಿಯನ್ನ ಕೊಡ್ತಾಳೆ. ವಾಟ್ ಈಸ್ ದಟ್ ಅಂದ್ರೆ ಈ ಜೀವ ಒಂದು ಒಂದು ದೀಪ ತರ, ಒಂದು ಚಿಕ್ಕ ದೀಪ ತರ ನಮ್ಮ ಹೃದಯದಲ್ಲಿ ಇದೆ. ಆ ದೀಪದ ಬೆಳಕನ್ನ ಅವಳು ಇಡೀ ದೇಹಕ್ಕೆ ಕಂಪ್ಲೀಟ್ ಆಗಿ ಪರ್ವೇಡ್ ಮಾಡುವಂತೆ ಮಾಡ್ತಾಳೆ. ಅದು ಹೇಗೆ ಮಾಡ್ತಾಳಂದ್ರೆ ಆ ಸೃಷ್ಟಿಕಾಲದಲ್ಲಿ ಆ ಸ್ವರೂಪವನ್ನ ಚೆನ್ನಾಗಿ ಉಪಚಯ ಮಾಡುವಂತೆ ಮಾಡಿ ಲಿಂಗ ದೇಹಕ್ಕೆ ಸೇರಿಸೋದು, ಅದು ಫಸ್ಟ್ ಬರೋದು. ಅದನಿಂದ ನಾವು ಹೊರಟಿದ್ದೀವಿ. ಈವಾಗ ಕೊನೆಯಲ್ಲಿ ಈ ದೇಹ ಬಂತು. ಈ ದೇಹ ಬಂದಾಗ ಸ್ಟಿಲ್ ಅದು ಲಿಂಗ ದೇಹ ಅನಿರುದ್ಧ ಎಲ್ಲ ಸಹಿತ ಬಂದಾಗಲೂ ಅದು ದಟ್ ಇಸ್ ಸೋ ಟೈನಿ, ಇಟ್ ಇಸ್ ಟೈನಿ ಲೈಕ್ ಅನ್ ಆಟಮ್ ಅಷ್ಟೇ ಇರುತ್ತೆ. ಅದನ್ನ ಇಷ್ಟು ಒಂದು 5 feet ದೇಹದಲ್ಲಿ ತುಂಬಿಸಬೇಕು ಅಂದ್ರೆ ಈ ದೇಹದ ಕಂಪ್ಲೀಟ್ ಆಗಿ ತುಂಬಿಸ್ತಾಳಂತೆ. ಹೇಗೆ ತುಂಬಿಸ್ತಾಳ ಅವಳು ಅಂದ್ರೆ ನೋಡಿ, ನಮ್ಮ ಕಾಲಲ್ಲಿ ಏನೋ ಒಂದು ಮುಳ್ಳು ಚುಚ್ಚಿದ್ರೆ ತಕ್ಷಣ ನಮ್ಗೆ ನೋವು ನಮ್ಮ ಮನಸ್ಸಿಗೆ ಆಗತ್ತೆ, ಜೀವಕ್ಕೆ ಆಗತ್ತೆ. ಹಾಗೆ ಮಾಡೋ ಹಾಗೆ ಆಗಬೇಕಂದ್ರೆ ಏನ್ ಮಾಡ್ಬೇಕು, ಈ ಜೀವದ ದಟ್ ದಟ್ ಸೆನ್ಸೇಷನ್, ದ ಜೀವತ್ವ, ದ ಲೈಫ್ ಫೋರ್ಸ್ ಹ್ಯಾಸ್ ಟು ಗೋ ಕಂಪ್ಲೀಟ್ಲಿ ಟು ದ ಲಾಸ್ಟ್ ಸೆಲ್, ಲಾಸ್ಟ್ ಟಿಪ್ ತನಕ ಸ್ಕಿನ್ ಅಲ್ಲಿ ಇರುವಂತಹ ಒಂದೊಂದು ಕಣ ಕಣಕ್ಕೆ ತುಂಬಿಸಬೇಕು. ಅದು ಲಕ್ಷ್ಮಿ ಮಾಡುವಂಥದ್ದು. ಅದಕ್ಕೆ ಈ ಕಾಂಟೆಕ್ಸ್ಟ್ಲಿ ಚೇತನ ಅಂತ ಇಲ್ಲಿ ಬಂದು ಲಾಂಗ್ ಟರ್ಮ್ ಮೆಮರಿನೂ ತಕೊಳ್ಳಿ, ಬಟ್ ಇದು ಇಲ್ಲಿ ಹೇಳುವುದು ಹರಡುವ ಶಕ್ತಿಯನ್ನ ಹೇಳ್ತಾ ಇದ್ದಾರೆ. ಅದಕ್ಕೆ ಇದೆಲ್ಲ ಇಷ್ಟು ಶಕ್ತಿ ರಮ, ಇದು ಯಾಕೆ ಅವಾಗೆ ವಿರಜಾ ನದಿ ಬಗ್ಗೆ ಎಲ್ಲ ಇಲ್ಲಿ ಏನು ಸಂಬಂಧ ವಿರಜಾ ನದಿಕ್ಕೇನು ಇದಕ್ಕೇನು ಅಂದ್ರೆ, ಇದಕ್ಕೆ ಏನ್ ಹೇಳ್ತಾ ಇದ್ದಾರೆ, ಲಕ್ಷ್ಮಿಯೇ ಮಾಡ್ತಾಳಂತ ನೀವು ತಿಳ್ಕೋಬೇಡಿ. ಲಕ್ಷ್ಮಿ ಇಂಥ ಕೆಲಸವನ್ನ ಪ್ರತಿ ದೇಹದಲ್ಲಿ ಮಾಡಬೇಕು. ನಮ್ಗೆ ಇನ್ನೊಂದು ದೇಹ ತಕೊಂಡಾಗ ಆ ದೇಹಕ್ಕೆ ಮಾಡಬೇಕು, ಇಷ್ಟು ರಮ ಮಾಡಬೇಕು. ಅವಳಿಗೆ ಎಲ್ಲಿಂದ ಶಕ್ತಿ ಬಂತು, ಏನಾಯ್ತು ಅಲ್ಲೇ ನಿಲ್ಸ್ಬೇಡಿ, ಸ್ವಲ್ಪ ಮುಂದಕ್ಕೆ ಹೋಗಿ. ಬಿಕಾಸ್ ಇದು ಆನಂದಮಯ ಕೋಶಕ್ಕೆ ಬರ್ತಾ ಇದ್ದಾರೆ, ಇಲ್ಲಿ ನಾರಾಯಣನು ಇದ್ದಾನೆ ಸಾಕ್ಷಾತ್ತಾಗೆ, ಎಲ್ಲ ಕಡೆನೂ ಇದ್ದಾನೆ, ಇಲ್ಲಿ ವಿಶೇಷವಾಗಿದ್ದಾನೆ ಈ ನಾರಾಯಣ. ನಾರಾಯಣನ ಮೂಲಕವಾಗಿ ಇವಳಿಗೆ ಈ ಶಕ್ತಿ ಬಂತು. ಹಾಗೆ ನಾರಾಯಣ ಮೂಲ, ಯಾಕೆಂದ್ರೆ ಲಕ್ಷ್ಮಿ ಸ್ವತವಾಹ ಮಾಡೋದಿಲ್ಲ, ಲಕ್ಷ್ಮಿ ಅಪ್ರಾಕೃತ ನಿತ್ಯ ಮುಕ್ತಳು ಎಲ್ಲ ಇದ್ರೂ ಭಗವಂತ ಅವಳಿಗೆ ಆ ಪ್ರೇರಣೆಯನ್ನ ಕೊಡಬೇಕು. ಅದೇ ಹೇಳ್ತಾರೆ ಪ್ರಳಯ ಸಮಯದಲ್ಲಿ ಏನಾಯ್ತು ಅಂದ್ರೆ, ಪ್ರಳಯ ಸಮಯದಲ್ಲಿ ಲಕ್ಷ್ಮಿ ಇಲ್ಲವ, ಲಕ್ಷ್ಮಿ ಇದ್ದಾಳೆ, ಲಕ್ಷ್ಮಿ ಹೊಗಳ್ತಾ ಇದ್ದಾಳೆ, ಎಲ್ಲ ಮಾಡ್ತಾ ಇದ್ದಾಳೆ, ಎಲ್ಲ ಮಾಡ್ತಾ ಇದ್ರೂ ಒಂದು ಮಾಡೋದಿಲ್ಲ ಅವಳು. ಏನು ಮಾಡೋಲ್ಲ ಅಂದ್ರೆ, ಈ ಜಡ ಪ್ರಕೃತಿಗಳನ್ನ ಪ್ರೇರಿಸುವ ಕೆಲಸ ಮಾಡೋದಿಲ್ಲ, ಈ ಜೀವರುಗಳಿಗೇನು ಯಾವ ಪ್ರೇರಣೆ ಏನು ಕೊಡೋದಿಲ್ಲ, ಒಂದು ಅಕಾರ್ಯಕಾರಿಯಳಾಗಿ ಇರ್ತಾಳೆ ಅವಳು. ಸೊ ಹೀಗೆ ಅವಳು ಇರೋವಾಗ ಭಗವಂತ ಏನು ಮಾಡ್ತಾನಂದ್ರೆ, ಸೃಷ್ಟಿಕಾಲದಲ್ಲಿ ಅವಳಿಗೆ ನೀನು ಇದನ್ನ ಮಾಡು ಅಂತ, ಸೃಷ್ಟಿ ಮಾಡ್ತೀನಿ ನಾನು, ನೀನು ಪ್ರಕೃತಿಯಾಗಿದ್ದು ಈ ಸೇವೆಯನ್ನು ಮಾಡು ಅಂತ. ಅಂದ್ರೆ ಆ ರಾಜ ತಮ್ಮ ಮಂತ್ರಿಗಳಿಗೆ ಕೊಡುವಂತ ರೀತಿಯಲ್ಲಿ ಇದನ್ನ ಹೇಳಲ್ಲ. ಭಗವಂತ ಏನು ಮಾಡಬೇಕು, ರಮೆಯಲ್ಲಿ ಬಂದು ತಾನೇ ಮಾಡಿಸಬೇಕು. ಸೊ ಮಾಡಬೇಕಂದ್ರೆ ನಾವು ಒಂದು ಇನ್ನು ಅನದರ್ ಕಾಂಟೆಕ್ಸ್ಟ್ಲಿ ನಾವು ನೋಡಿದ್ದೀವಿ. ಇದು ಯಾಕೆ ಹೇಳ್ತೀನಂದ್ರೆ, ಶ್ರೀಕೃಷ್ಣ ಇದಾರೋ ಇಲ್ಲವೋ ಗೊತ್ತಿಲ್ಲ, ಅವರು ಈ ಕ್ವಶನ್ ಅನ್ನ ರೈಸ್ ಮಾಡಿದ್ದು. ಸ್ವೇದ ಅಂತ ಯಾಕೆ, ಸ್ವೇದ ಅಂದ್ರೆ ಬೆವರು ಅಂತ ಬರುತ್ತೆ, ಸ್ವೇದ ಅಂತ ಯಾಕೆ ಅಲ್ಲಿ ಹೇಳ್ತಾ ಇದ್ದಾರೆ ಭಗವಂತನಿಗೆ, ಯಾಕೆ ಇದು ಎಲ್ಲ ಜ್ಞಾನಾನಂದಮಯ ಯಾಕೆ ಇದು ಬಂತು ಅಂತ ಒಂದು ಪ್ರಶ್ನೆ ಬಂತು. ಅದಕ್ಕೆ ಒಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ. ಇಲ್ಲಿ ನಾವು ಹೇಳಿದ್ದೀವಿ ಹೇಗೆ ಭಗವಂತ ಸೃಷ್ಟಿ ಮಾಡೋವಾಗ ಅವನು ಏನು ಮಾಡ್ತಾನಂದ್ರೆ, ಅವನು ಒಂದು ಮೆಥಡಾಲಜಿಯನ್ನ ಬಳಸ್ತಾನ. ಇದಕ್ಕೆ ಒಂದು ಉದಾಹರಣೆ ಹೇಳುವಾಗ ಬೃಹದಾರಣ್ಯಕ ಉಪನಿಷದಲ್ಲಿ ಬರುತ್ತೆ, ನೀರನ್ನ ಸೃಷ್ಟಿ ಮಾಡಿದ ಅಂತ ಬರೋವಾಗ ಅರ್ಚಿತ ಅಚರತ್ ಅಂತ ಬರುತ್ತೆ. ಅರ್ಚನೆ ಮಾಡುತ್ತಾ, ಪೂಜೆ ಮಾಡುತ್ತಾ, ಜಪ ಮಾಡುತ್ತಾ ನೀರನ್ನ ಸೃಷ್ಟಿ ಮಾಡಿದ್ದಾನಂತ ಬರುತ್ತೆ. ಅದಕ್ಕೆ ಆಚಾರ್ಯರು ಭಾಷ್ಯ ಕೊಟ್ಟಾಗ ಹೇಳ್ತಾರೆ, ಯಾಕೆ ಭಗವಂತ ಯಾಕೆ ಆ ಮೆಥಡಾಲಜಿಯನ್ನ ಬಳಸ್ತಾನಂದ್ರೆ, ಅದರಲ್ಲಿ ಎರಡು ಪ್ರಯೋಜನಗಳು ಉಂಟು, ಒಂದು ಸಬ್ಜೆಕ್ಟಿವ್ ಒಂದು ಆಬ್ಜೆಕ್ಟಿವ್ ಉಂಟು. ಏನು ಸಬ್ಜೆಕ್ಟಿವ್ ಏನು ಆಬ್ಜೆಕ್ಟಿವ್ ಅಂದ್ರೆ, ಭಗವಂತ ಯಾವ ಮೆಥಡ್ ಅನ್ನ ಬಳಸ್ತಾನೋ ಅದನಿಂದ ಬರುವ ಸೃಷ್ಟಿಯಾಗುವಂತ ಆ ಪದಾರ್ಥಕ್ಕೆ ಆ ಒಂದು ಸ್ಪೆಷಾಲಿಟಿ ಬರುತ್ತೆ. ಇಲ್ಲಿ ಏನ್ ಹೇಳ್ತಾರ, ಅರ್ಚನೆ ಮಾಡುತ್ತಾ ನೀರನ್ನ ಸೃಷ್ಟಿ ಮಾಡಿದ್ದಾನಂತೆ. ಅರ್ಚನೆ ಮಾಡುತ್ತಾ ನೀರನ್ನ ಸೃಷ್ಟಿ ಮಾಡಿದ್ದಾನಂದ್ರೆ ಆ ನೀರಿಗೆ ಆ ಪ್ರಾಪರ್ಟಿ ಬರುತ್ತೆ. ಅದು ಒಂದು. ಇನ್ನೊಂದು ಏನು ಪ್ರಯೋಜನ ಅಂದ್ರೆ, ಅದು ಅದು ಅರ್ಚನೆಗೆ ಆ ನೀರನ್ನ ಬಳಸುವ ಮೂಲಕವಾಗಿ ನಮಗೆ ಆನಂದ ಸಿಕ್ಕತ್ತೆ. ಅದಕ್ಕೆ ಆ ನೀರಿಗೆ ಮೊಟ್ಟ ಮೊದಲು ಏನ್ ಹೆಸರು ಇಟ್ಟ್ರಂದ್ರೆ ಅರ್ಕ ಅಂತ ಇಟ್ಟ್ರಂತೆ. ಅರ್ ಅಂದ್ರೆ ಅರ್ಚನೆ ಮಾಡುವುದಕ್ಕೆ, ಕ ಅಂದ್ರೆ ಸುಖ, ಅರ್ಚನೆ ಮಾಡುವುದು ಮೂಲಕವಾಗಿ ಸುಖವನ್ನ ಕೊಡಲಿ ಅಂತ ಆ ಮೆಥಡಾಲಜಿನ ಭಗವಂತ ಬಳಸಿದ. ಹಾಗೇನೆ ಒಂದೊಂದು ಸೃಷ್ಟಿನೂ. ಇಲ್ಲಿ ಏನು ಸೃಷ್ಟಿ ಮಾಡ್ತಾನೆ ಅಂದ್ರೆ, ಭಗವಂತ ಸ್ಥೂಲವಾಗಿ ಕಾಣಿಸುತ್ತೆ. ಭಗವಂತ ಇಷ್ಟು ವ್ಯಾಪಾರಗಳನ್ನು ಸೃಷ್ಟಿ ಪ್ರಕರಣ ಇದೆಲ್ಲ ಮಾಡ್ತಾ ಒಂದು ಕಾರ್ಯ ಮಾಡುವುದು ಮೂಲಕವಾಗಿ ಶ್ರಮ ಆಗತ್ತೆ, ಶ್ರಮದಿಂದ ಬೆವರು ಆಗತ್ತೆ. ಭಗವಂತನಿಗೆ ಇದು ಒಂದು ಆಗೋದಿಲ್ಲ, ಉಳಿದವರಿಗೆಲ್ಲ ಇದೇ ಪ್ರಕ್ರಿಯೆ ಆಗತ್ತೆ. ಅದು ಒಂದು. ಇನ್ನೊಂದು, ಆ ಭಗವಂತ ಈ ಒಂದು ಸೃಷ್ಟಿ ಮಾಡುವುದಕ್ಕೆ ರಮೆಗೆ ಕೊಟ್ಟಾಗೆ ಅವನು ಏನು ಮಾಡ್ತಾನೆ, ಆ ಒಂದು ಇಲ್ಲಿ ನೋಡಿ ವರ್ಡ್ ಇಸ್ ಶುಭ ಸ್ವೇದ ಅಂತ. ಸ್ವೇದ ಅಂದ್ರೆ ನಾವು ಏನು ಹೇಳೋದನ್ ಗೊತ್ತಿಲ್ಲ, ಬೆವರು ಅಂತ ಹೇಳ್ತೀವಿ. ಆಕ್ಚುಲಿ ಸ್ವೇದ ಅಂಬೋದು ಏನು, ಭಗವಂತನಿಂದ ಸ್ವೇದ ಬಂತು. ಭಗವಂತನಿಗೇನು ಸ್ವೇದ, ಸ್ವೇದಾಗೇನು ಅಭೇದ, ಭಗವಂತನದೇ ಸ್ವೇದ ಅಂದ್ರೆ ಏನು, ಅದು ಒಂದು ಭಗವಂತನಿಂದ ಬಂತಂದ್ರೆ ಆ ಭಗವಂತನದ್ದೇ ಅದು, ದಟ್ ಈಸ್ ಭಗವಂತ ಅಂದ್ರೆ ಏನು ಅಂದ್ರೆ ಅದು ಜ್ಞಾನಾನಂದಮಯವಾಗಿರಬೇಕು. ಈ ಸ್ವೇದ ಅಂಬೋದಕ್ಕೇನು ಅದೇ ಅರ್ಥ ಬರುತ್ತೆ. ಹೇಗೆ ಅಂದ್ರೆ ಅಲ್ಲಿ ಸ್ವ ಸ್ವೇದ ಬಿಡಿಸ್ಬೇಕಂದ್ರೆ ಸ್ವ ಈ ದ, ಸ್ವ ಪ್ಲಸ್ ಈ ಪ್ಲಸ್ ದ ಈಸ್ ಸ್ವೇದ. ಸ್ವ ಅಂದ್ರೆ ಎರಡರ್ಥ, ಒಂದು 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 ಶುಭವಾದಂತ ಅದು ಆನಂದ ಅಂತ ಒಂದರ್ಥ, ಅಥವಾ ಸ್ವಾತಂತ್ರ್ಯ ಅಂತನೂ ಒಂದರ್ಥ ಇದೆ. ಎರಡು ಬೇಕಾದ್ರೆ ಇಟ್ಕೊಳ್ಳೋಣ, ಆನಂದ ಸ್ವಾತಂತ್ರ್ಯ. ಸ್ವ ಈ ಅಂದ್ರೆ ಇಚ್ಛಾ ಅಂತ ಅರ್ಥ, ಜ್ಞಾನ ಅಂತ ಅರ್ಥ, ಎರಡು ಅರ್ಥವೂ ಉಂಟು. ದ ಅಂದ್ರೆ ದ ಅಂದ್ರೆ ದತ್ತ, ಇಡೋದು ಕೊಡೋದು ಎರಡು ಬರುತ್ತೆ. ಸೊ ಏನಾಯ್ತು ಇವಾಗ, ಸ್ವೇದ ಅಂದ್ರೆ ಸ್ವತಂತ್ರನಾದ ಭಗವಂತನ ಇಚ್ಛಾವನ್ನು ಲಕ್ಷ್ಮಿಯಲ್ಲಿ ಇಟ್ಟಿದ್ದಾನೆ ಆಗತ್ತದು. ಅಥವಾ ಸ್ವತಂತ್ರ ತಗೊಳ್ಳಂಗಿದ್ರೆ ಜ್ಞಾನ, ಸ್ವ ಅಂದ್ರೆ ಶುಭ, ಜ್ಞಾನ ಅಂತ ಆಗತ್ತೆ, ಐ ಮೀನ್ ಆನಂದ ಅಂತ ಆಗತ್ತೆ. ಸ್ವ ಅಂದ್ರೆ ಆನಂದ, ಈ ಅಂದ್ರೆ ಜ್ಞಾನ ಅಂತ ಅರ್ಥ ಉಂಟು. ಸೊ ಏನಾಯ್ತು, ಆನಂದ ಜ್ಞಾನ ರೂಪವನ್ನ ಇಟ್ಟ. ಯಾಕೆ, ಲಕ್ಷ್ಮಿ ಈ ಕೆಲಸವನ್ನು ಅಭಿಮಾನಿತ್ವವನ್ನು ಅವರು ಮಾಡಬೇಕು, ಈ ಕಿರಿಯ ಮಾಡಬೇಕು ಅಂತ. ಅದಕ್ಕೆ ಅಡ್ಜೆಕ್ಟಿವ್ ಏನಿಟ್ರು, ನಾವು ಎಲ್ಲಿ ದೇವರು ಮೈಯಿಂದ ಬೆವರು ಬೆವರು ಬಂತು ಅಂತ ಕಲ್ಪನೆ ಮಾಡ್ತೀವೋ ಅಂತ ದಾಸರು ನಮಗೆ ಒಂದು ಸೂಚಕ ಕೊಟ್ಟರು, ಶುಭ ಅಂತ. ಶುಭ ಅಂತ ಕೊಟ್ರೆ ಮಂಗಳಕರವಾದದ್ದು, ಮಂಗಳಕರ ಅಂಬೋದಕ್ಕೇನೋ ಶುಭ ಅಂತ ಹೇಳ್ತೀವಿ. ಇನ್ನೊಂದು ನಿರ್ದುಷ್ಟವಾದದ್ದು ಅಂತ, ದೋಷರಹಿತ ಅಂತ ಅರ್ಥ. ಶುಭ ಅಂದ್ರೆ ನಿರ್ದುಷ್ಟವಾದ ಬೆವರು ಅಂತ ಇಂಡಿಕೇಟ್ ಮಾಡಿದ್ದಾರೆ. ಬೆವರಲ್ಲಿ ದುಷ್ಟ ಏನಾರು ನಿರ್ದುಷ್ಟವಾದ ಬೆವರು ಅಂತ ನಾವೆಲ್ಲರೂ ನೋಡ್ತೀವ, ಬೆವರು ಅಂಬೋದೇ ಇಟ್ಸ್ ಲೈಕ್ ಅ ಸ್ಟಿಂಕಿಂಗ್ ಥಿಂಗ್. ಸೊ ಅದರಿಂದ ಏನಾಯ್ತು, ಇದು ಬೇರೆ ಒಂದು ಇಲ್ಲ, ಈ ಭಗವಂತನ ರೂಪವೇ ಇದು, ಶುಭ ಸ್ವೇದ ಅಂತ. ಅದು ಆ ರೂಪವನ್ನ ಲಕ್ಷ್ಮಿಯಲ್ಲಿ ಇಟ್ಟ ಕಾರಣದಿಂದ ಅವಳು ಅದು ಏನು, ಅದಕ್ಕೆ ಜಲ ಅಂತ ಹೇಳ್ತಾರ, ಆಪ. ಶುಭ ಸ್ವೇದ ಆಪ, ಆಪ ಅಂದ್ರೆ ನೀರು ಅಂತ ಅರ್ಥ ಇದೆ. ಇನ್ನೊಂದು ಆಪ ಅಂದ್ರೆ ಆ ಪಾತಿ, ಆ ಸಮಂತಾತ್ ಪಾತಿ ಅಂದ್ರೆ ನಮ್ಮನ್ನ ರಕ್ಷಣೆ ಮಾಡುವುದು, ನಮ್ಮನ್ನ ರಕ್ಷಣೆ ಮಾಡುವುದಕ್ಕಾಗಿ ಆ ರೂಪವನ್ನ ಇಟ್ಟಿದ್ದಾನೆ. ಅದರಿಂದ ಲಕ್ಷ್ಮೀದೇವಿಯಲ್ಲಿ ಆ ರೂಪವನ್ನ ಅವನು ಇಟ್ಟಿದ್ದಾನೆ ಅಂತ ಹೇಳ್ತಾರೆ, ಅದು ಬಂತು ಅಂತ ಹೇಳ್ತಾರೆ. ಸೊ ಲಕ್ಷ್ಮಿಗೆ ಆ ಒಂದು ಶಕ್ತಿಯನ್ನ ಕೊಟ್ಟು ಅವಳಿಂದ ಅಭಿಮನ್ಯವಾಯಿತು ಇದು, ಈ ಒಂದು ಬಾಂಡೇಜ್ ಆರ್ ವಾಟ್ ಎವರ್, ಲಕ್ಷ್ಮಿಯೇ ಡಿಡ್ ದಟ್. ಈ ಒಂದು ಚೇತನವನ್ನು ನಮ್ಮ 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 ಜೀವವನ್ನು ಹರಡುವಂತೆ, ಈ ದೇಹ ಪೂರವು ಹರಡುವಂತೆ ಮಾಡಿದ್ರು. ಆದಿ ಕಾಲದಲ್ಲಿ ಆ ಒಂದು ಜೀವವನ್ನ ಲಿಂಗ ದೇಹ ಜೊತೆಯಲ್ಲಿ ಉಪಚಯ ಕೊಳ್ಳುವಂತೆ ಮಾಡಿ ಸೃಷ್ಟಿಗೆ ತಂದ್ಲು. ಸೊ ಅದಕ್ಕೆ ಜಲ ಅದಕ್ಕೆ ಸ್ವೇದ ಹೇಳಿ ಜಲ ಅಂತ. ಜ ಅಂದ್ರೆ ಸೃಷ್ಟಿ ಮಾಡಿಸಿ, ಲ ಅಂದ್ರೆ ಲಯವನ್ನ ಮಾಡಿಸ್ತಾಳೆ. ಅದಕ್ಕೆ ಅವಳು ಸೃಷ್ಟಿ ಕಾಲದಲ್ಲಿ ಅದು ಮಾಡ್ತಾಳೆ ಅವಳು. ಆ ಒಂದು ಶುಭ ಸ್ವೇದಾಪ ಅಂತ ಬಂತು, ಆ ಒಂದು ಸೃಷ್ಟಿಕಾಲದಲ್ಲಿ ಆ ಬಂಧವನ್ನ ಕೊಟ್ಟು ಆಯಾ ಒಂದು ಗಾಢ ನಿದ್ರೆಯಲ್ಲಿ ಇರುವಂತಹ ಜೀವರುಗಳಿಗೆ ಆ ಒಂದು ಅಭಿಮಾನ. ಹೇಗೆ, ಹೌ ದ ಸೀಡ್ ಜರ್ಮಿನೇಟ್ ವೆನ್ ಯು ಪುಟ್ ಇಟ್ ಇನ್ ದ ಸಾಯಿಲ್, ಹೌ ಅದು ಉಬ್ಬಿ ಜರ್ಮಿನೇಟ್ ಆಗುತ್ತೋ ಹಾಗೆ ಬರುವಂತೆ ಅವಳು ಮಾಡಿಸಿ ಇಲ್ಲಿ ತಂದಿಟ್ಲು. ಇಲ್ಲಿ ತಂದು ನಮ್ಗೆ ಎಲ್ಲ ಈ ಸಂಪರ್ಕವನ್ನ ಎಲ್ಲ ಮಾಡಿ ಸಾಧನೆ ಮಾಡಿದ ಮೇಲೆ ಕೊನೆಯಲ್ಲಿ ಅವಳೇ ಬರ್ತಾಳೆ. ಅವಳೇ ಬಂದು ಆ ಒಂದು ಬಂಧವ, ಆ ಒಂದು ಲಿಂಗ ದೇಹವನ್ನ, ಆ ಒಂದು ಇದನ್ನ ಅವಳೇ ತೆಗೆದು ಬಿಡ್ತಾಳೆ. ಅದಕ್ಕೆ ಕಾಂಟೆಕ್ಚುಲಿ ಇಲ್ಲಿ ತರ್ತಾ ಇದ್ದಾಳೆ, ಇವಳು ಯಾರು, ಚೇತನ. ಚೇತನ ಅಂದ್ರೆ ಇವಳು ವ್ಯಾಪಾರ ಏನು, ಹರಡುವಂತೆ ಈ ದೇಹದಲ್ಲಿ ಈ ಜೀವವನ್ನ ಕಂಪ್ಲೀಟ್ ಆಗಿ ಹರಡುವಂತೆ ಮಾಡ್ತಾಳ ಅವಳು. ಸೊ ಚೇತನ ಅಂತ. ಅದಕ್ಕೆ ಇಷ್ಟು ಈ ಲಕ್ಷ್ಮೀ ದೇವಿಯನ್ನ ಮಹತ್ವವನ್ನ ಈ ಕೋಶದಲ್ಲಿ ಇದ್ದು ಅವಳು ಮಾಡುವಂತ, ಅವಳ ಕೋಶ ಇದು ಆನಂದಮಯ ಕೋಶ ಅಂದ್ರೆ ಅವಳಿಂದ ಅಭಿಮನ್ಯವಾದಂತ ಈ ಕೋಶ, ಇದು ಎಷ್ಟು ವಿಶೇಷವನ್ನ ಇಲ್ಲಿ ಲಕ್ಷ್ಮೀದೇವಿಯ ಮಹಾತ್ಮ ಮಾತ್ರ ಇಲ್ಲ, ಭಗವಂತನದ್ದು ಇದು ತಿಳಿಸಿಕೊಡ್ತಾ ಇದೆ. ಅದಕ್ಕೆ ಪುರುಷ ನಾಮಕನ ಶುಭ ಸ್ವೇದ ಆಪ ಎನಿಸಿ ರಮಾಂಬ. ಅವಳು ಯಾಕೆ ಅವಳು ಇದೆಲ್ಲ ಮಾಡ್ತಾಳಂದ್ರೆ, ಅವಳು ತಾಯಿ ರಮಾಂಬ ಯಾವತ್ತೂ ನಮ್ಮ ಮೇಲೆ ಕಣ್ಣಿಟ್ಟುಕೊಂಡು ನಮ್ಮ ಮೇಲೆ ನೋಡ್ತಾನೆ ಇರ್ತಾಳವಳು ರಮಾಂಬ ತಾ. ಇನ್ನೊಂದು ವಿಶೇಷ ಇಲ್ಲಿ, ಈ ರಮೆ ಮಾಡುವಂತ ಇನ್ನೊಂದು ಕೆಲಸ ಏನು ಅಂದ್ರೆ, ಈ ಚೇತನ ಈಸ್ ಇಂಪಾರ್ಟೆಂಟ್. ಈ ಚೇತನ, ಈ ಶಕ್ತಿ ಇದೆಲ್ಲ ಇಟ್ಟುಕೊಂಡು, ಈ ಮೆಮರಿ ಚಿತ್ತದಿಂದ ಬಂದ ಚಿತ್ತದಿಂದ ಬಂದ ಆ ಮೆಮರಿ, ಆ ಜ್ಞಾನವನ್ನ ಇಟ್ಟುಕೊಂಡು ರಮಾದೇವಿಯ ಅನುಗ್ರಹದಿಂದ ಏನಾಗತ್ತ, ನಮಗೆ ಅಪರೋಕ್ಷ ಜ್ಞಾನ ಬರುತ್ತೆ. ಅವಳೇ ಆ ಪರದೆಯನ್ನ ತೆಗಿಬೇಕು, ದುರ್ಗಾರೂಪವಾಗಿ ಆ ಒಂದು ಒಂದು ಆವರಣ ಒಂದು ಇರತ್ತೆ, ಇಚ್ಛಾ ಆವರಣ ಆವರಣ ಇರುತ್ತೆ, ಅದನ್ನ ರಮಾ ತೆಗಿಬೇಕು. ರಮಾ ತೆಗಿದ್ರೆ ನಮಗೆ ಭಗವಂತ ದರ್ಶನವನ್ನ ಕೊಡ್ತಾನೆ. ಸೊ ಅದಕ್ಕೆ ಹೇಳ್ತಾರೆ ರಮಾಂಬ ತಾ ಬ್ರಹ್ಮ ಅಪರೋಕ್ಷಿಗಳಾದವರು. ಏರು ಇದು ತೆಗೆದು ನಮಗೆ ಅಪರೋಕ್ಷ ಜ್ಞಾನವನ್ನ, ವಾಯುದೇವರು ಶಾಸ್ತ್ರ ಎಲ್ಲ ಕರ್ಕೊಂಡು ಹೋದ್ರು ಕೊನೆಯಲ್ಲಿ ಆ ಕೆಲಸವನ್ನ ಮಾಡೋಳು ರಮಾದೇವಿ. ಆ ಪರ್ದೆಯನ್ನ, ಆ ಒಂದು ಸ್ಕ್ರೀನ್ ಇರತ್ತೆ, ಆ ಜೀವಾಚ್ಛಾದಿಕ ಪರಮಾಚ್ಛಾದಿಕ ಅಂತ ಇರತ್ತೆ. ಜೀವಾಚ್ಛಾದಿಕ ಅಂಬೋ ಒಂದು ಸ್ಕ್ರೀನ್, ದ ಸ್ಕ್ರೀನ್ ಇಸ್ ಅದು ಜೀವ ಭಗವಂತ ಬಿಂಬರೂಪಿ ಹತ್ರ ತುಂಬಾ ಹತ್ರ ಅಲ್ಲೇ ಕೂತಿದ್ದಾರೆ ನಮ್ಗೆ ಕಣ್ಣಿಗೆ ಎವೆಯಂದದಲ್ಲಿ ಅಂತ ಹೇಳ್ತಾರಲ್ಲ, ಕಾಣಿಸ್ತಾ ಇಲ್ಲ. ಸೊ ವಾಯುದೇವರು ನಮ್ಗೆ ತೋರಿಸಬಹುದು, ಒಂದು ದರ್ಪಣ ಒಂದು ಮಿರರ್ ತೋರಿಸಿ ತೋರಿಸಬಹುದು, ಬಟ್ ಇವಳು ಏನ್ ಮಾಡ್ತಾಳ, ಆ ಪರದೆಯನ್ನೇ ಸೀಳಿ ಹಾಕ್ತಾಳೆ. ಸೊ ಅದಕ್ಕೆ ಬ್ರಹ್ಮ ಅಪರೋಕ್ಷಗಳಾದವರ ಅಂತ ಹೇಳ್ತಾರೆ. ಸೊ ಈ ಚೇತನ ಅಂತ ಅವಳು ಇದ್ದು ಅವಳು ಮಾಡುವಂತ ವಿಶೇಷ ಕೆಲಸ ಅದು ತೆಗಿಸಿ ನಮಗೆ ಅಪರೋಕ್ಷ ಜ್ಞಾನವನ್ನ ಕೊಡ್ತಾಳೆ. ಅದು ಮಾತ್ರ ಅಲ್ಲ, ಅಲ್ಲಿ ಮಾತ್ರ ಅವಳು ಕೆಲಸ ನಿಲ್ಲೋದಿಲ್ಲ, ಅಪರೋಕ್ಷ ಜ್ಞಾನವನ್ನ ಕೊಟ್ಟು ಆ ಲಿಂಗಭಂಗವನ್ನ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾಳೆ. ಬ್ರಹ್ಮ ಅಪರೋಕ್ಷಿಗಳ ಆದವರ ಲಿಂಗಾಂಗ, ಲಿಂಗ ಅಂಗ ಅಂದ್ರೆ ಅಂಗ ಅಂದ್ರೆ ಶರೀರ, ಲಿಂಗ ಶರೀರವನ್ನ ಲಿಂಗಾಂಗ ಕೆಡಿಸುವಳು ಅಂತ ಹೇಳ್ತಾರೆ. ಲಿಂಗಾಂಗ ಕೆಡಿಸುವಳು ಅಂದ್ರೆ ಇಷ್ಟು ತನಕ ಬಂತು ನೋಡಿ ನಿಮ್ಗೆ, ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶದಲ್ಲಿ ಇರುವಂತ ಎಲ್ಲವೂ ಬಂತು. ಏನು? ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಅಂಡ್ ಚೇತನವು ಎಲ್ಲವನ್ನೂ ಕತ್ತರಿಸಿ ಹಾಕ್ತಾಳ ಅವಳೆ. ಎಲ್ಲವೂ ಹೋಗತ್ತೆ, ಆಲ್ ದಿಸ್ ಲಾಂಗ್ ಟರ್ಮ್ ಮೆಮರಿ, ಶಾರ್ಟ್ ಟರ್ಮ್ ಮೆಮರಿ, ಈ ದೇಹದಲ್ಲಿ ಇರುವಂತ ಈ ಹರಡುವ ಶಕ್ತಿ ಎಲ್ಲವನ್ನು ಕತ್ತರಿಸಿ ಹಾಕ್ತಾಳ. ಅಂದ್ರೆ ನಮ್ಗೆ ಆಮೇಲೆ ನೆನಪು ಇರಲ್ಲವಾ, ಇದ ಚಿತ್ತ ಚೇತನ ಎಲ್ಲ ತೆಗೆದು ಬಿಟ್ರೆ ಅಂದ್ರೆ ಆ ನೆನಪಲ್ಲ ಸಾಕ್ಷಿ ಅಂತ ಆ ಸ್ವರೂಪದಲ್ಲೇ ಇದೆ, ನಮ್ಗೆ ಇದು ಎಕ್ಸ್ಟರ್ನಲ್ ಬೇಕಾಗೇ ಇಲ್ಲ. ಸೊ ಎಲ್ಲವನ್ನು ತೆಗೆದು ಬಿಡ್ತಾಳ ಅವಳು. ಅದಕ್ಕೆ ರಮಾಂಬ, ಅದಕ್ಕೆ ಶುಭ ಸ್ವೇದಾಪ ಹಾಗೆ ಸೃಷ್ಟಿಯಲ್ಲಿ ತಂದು ಭಗವಂತನ ಅನುಗ್ರಹದಿಂದ ಅವಳು ಎಲ್ಲ ತಂದು ರಮಾಂಬ ತಾ ಬ್ರಹ್ಮ ಅಪರೋಕ್ಷವನ್ನ ಕೊಟ್ಟು ಅಪರೋಕ್ಷ ಸಾಧನ ಎಲ್ಲ ಆದ ಮೇಲೆ ಆ ಲಿಂಗ ದೇಹದವನ್ನ ಕೊನೆಯಲ್ಲಿ ಅದನ್ನ ಭಂಗ ಮಾಡಿ ನಮಗೆ ಒಂದು ಒಂದು ಆ ನೀರು ವಿರಜ ಅಂಬ ರೂಪದಿಂದ ಬಂದು ನಮ್ಮನ್ನ ನಮ್ಮ ಜೀವವನ್ನ ಅವಳು ರಕ್ಷಣೆ ಮಾಡಿ ತಕೊಂಡು ಹೋಗ್ತಾಳೆ, ಭಗವಂತನಗೆ ತಕೊಂಡು ಹೋಗ್ತಾಳೆ ಅಂತ ಹೇಳ್ತಾ ಇದ್ದಾರೆ. ರೂಪದಿಂ ವಿಜ್ಞಾನಮಯ ಇಂ ಬೀಪೆಸರಿಂ ವಾಸುದೇವನು ವ್ಯಾಪಿಸಿಹ ಮಹದಾದಿ ತತ್ವದ ತತ್ಪತಿಗಳೊಳಗೆ ಈ ಪುರುಷ ನಾಮಕನ ಶುಭ ಸ್ವೇದಾಪಳೆನಿಸಿ ರಮಾಂಬ ತಾ ಬ್ರಹ್ಮ ಅಪರೋಕ್ಷಿಗಳಾದವರ ಲಿಂಗಾಂಗ ಕೆಡಿಸಿಕೊಳ್ಳ ಕೃಷ್ಣಾರ್ಪ